ಪ್ರಥಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ವಚೇತಾಪತ್ರಯಾಪಹಂ ನಿತ್ಯ ಸಿದ್ಧಾಂತ ದುದ್ಧಾಂತ ವಿದ್ವಾಂಶಕ್ಷಣ ಜಯತೀರ್ಥಾಖ್ಯತ ನಿರ್ಭಾಸತಾಂ ನೋ ಹೃದಂಬರೆ ಅತ್ಯಕಲ್ಪಿತ ಕಲ್ಪಯಂ ಪ್ರತ್ಯತ್ಯಗತ ಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹೇ ಕಿರುಪದಾಶ್ಯಾನ್ ಪೂಜ್ಯ ರಾಘವೇಂದ್ರಾಯ ಸುಚಿಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತ್ರವೇ ವೈಷ್ಣವೇಂದ್ರಿಯವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಚಿಂತೆಯಾಳವೇ ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೇ ತೇನ ವಿಘ್ನಾಃ ಪ್ರಶ್ಯಂತಿ ಸಿದ್ಧೇಂ ಮನೋರಥಾಃ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಾಗವತದಲ್ಲಿ ಬರುವಂತಹ ಕಪಿಲ ಗೀತೆ, ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಭಗವಂತನ ಸ್ವರೂಪವನ್ನು, ಧ್ಯಾನದ ವಿಧಾನಗಳನ್ನು ಇತ್ಯಾದಿಗಳನ್ನು ಉಪದೇಶ ಮಾಡಿದಂತಹ, ಇದು ಅನೇಕ ಮೋರ್ ದನ್ ಒನ್ ಅಧ್ಯಾಯ, ಅನೇಕ ಅಧ್ಯಾಯಗಳಲ್ಲಿ ಹೋಗುತ್ತೆ. ನಾವು ಇದರಲ್ಲಿ ಮುಖ್ಯವಾಗಿ ಸೆಂಟ್ರಲ್ ಆಗಿರುವಂತಹದ್ದು 29ನೇ ಅಧ್ಯಾಯ. ಇದು 3ನೇ ಸ್ಕಂದದಲ್ಲಿ ಬರುವಂತಹದ್ದು, ತೃತೀಯ ಸ್ಕಂದ ಭಾಗವತದಲ್ಲಿ ಅದು 29ನೇ ಅಧ್ಯಾಯ. ಅದನ್ನು ಮೊದಲಿಂದ ನೋಡ್ತಾ ಬಂದ ಅಧ್ಯಾಯವನ್ನು ನೋಡ್ತಾ ಬಂದಿದ್ದೀವಿ, ಅದನ್ನು ಈಗ ಮಾಡ್ತಾ ಇದ್ದೀವಿ. ಸೊ ಇದು ಶುರು ಮಾಡ್ಲಿಕ್ಕೆ ಮುಂಚೆ ಚಿತ್ರ ಅವರೇ, ನೀವು ಏನೋ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ನೀವು ಬಂದಿದ್ದೀರಾ? ಬಂದಿದ್ರೆ ಪ್ರಶ್ನೆ ಬೇಕಂದ್ರೆ ಕೇಳ್ಬಿಟ್ಟು ಅದು ಆದ್ಮೇಲೆ ನಾವು ಕಂಟಿನ್ಯೂ ಮಾಡೋಣ.
ಅವ್ರು ಲೇಟ್ ಆಗಿ ಒಂಚೂರು ಜಾಯ್ನ್ ಆಗ್ತಾರಂತೆ ಹೇಳಿದ್ದಾರೆ.
ಓಕೆ, ಹಾಗ ಸರಿ, ಆದ್ರೆ ನಾವು ಇದು ಮಾಡ್ಬಿಟ್ಟು ಕೊನೆಗೆ ಪ್ರಶ್ನೆ ತಗೊಳ್ಳೋಣ. ಸೊ ಇಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು 24-25 ಪದ್ಯದವರೆಗೂ ಬಂದಿದ್ದೀವಿ. ಅಲ್ಲಿ ಅದನ್ನು ಸ್ವಲ್ಪ ರೀಕ್ಯಾಪ್ ಮಾಡಿಬಿಟ್ಟು ಮುಂಚೆ ಹೋಗೋಣ. ಇದು ನಾಭಿಹ್ರದಂ ಭುವನಕೋಶ ಗುಹೋದರಸ್ಥಂ ಯತ್ರಾತ್ಮಯೋನಿ ದಿಶನಾಖಿಲ ಲೋಕಪದ್ಮಂ ವ್ಯೂಢಂ ಹರಿಣ್ಮಣಿಮುಷ ಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರ ಮಯೂಖ ಗೌರಂ ಅನ್ನೋದು. ಅದಾದ್ಮೇಲೆ ಪದ್ಯ ನೋಡಿದ್ವಿ. ಇದು ಬಹಳ ವಿಸ್ತಾರವಾದ, ಮೇಲ್ನೋಟದ ಅರ್ಥ ಒಳಗಿನ ಅರ್ಥ ಎರಡನ್ನು ನೋಡಿದ್ದೀವಿ. ಸಂಕ್ಷೇಪವಾಗಿ ನೋಡಿದ್ರೆ ನಾಭಿಹ್ರದಂ, ಭಗವಂತನ ನಾಭಿ ಸ್ಥಳ, ನ್ಯಾವೆಲ್ ಅಂತೀವಲ್ವಾ, ನಾಭಿ ಸ್ಥಳವನ್ನು ಅದನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಸೊ ಭಗವಂತನ ನಾಭಿ ಆಗಿದೆ ಅಂತ ಹೇಳಿ, ಹೊಕ್ಕಳು ಅಂತೀವಲ್ವಾ, ನಾಭಿ ಹೊಕ್ಕಳು ಆ ಭಾಗ ಅಲ್ಲಿ. ನಾಭಿ ಹ್ರದ ಅಂತ ಹೇಳಿದ್ರೆ ಸರೋವರ, ಒಂದು ಡಿಪ್ರೆಷನ್ ತರ ಅಲ್ಲಿ ಇಲ್ಲದ ಕಾರಣ ಅದನ್ನು ಒಂದು ಸರೋವರದ ಜೊತೆ ಹೋಲಿಸಿದ್ದಾರೆ. ಸೊ ಮೇಲ್ನೋಟದ ಅರ್ಥ ನೋಡಿದಾಗ ಇದು ಭಗವಂತನ ನಾಭಿ ಎನ್ನುವ ಸರೋವರದಲ್ಲಿ, ನಾಭಿ ಎನ್ನುವ ಹ್ರದದಲ್ಲಿ, ಸರೋವರದಲ್ಲಿ ಭುವನಕೋಶ ಗುಹ ಉದರಸ್ಥಂ ಅಂದರೆ ಈ ಸರಾಚರ ಜಗತ್ ಯಾವುದು, ಎಲ್ಲ ಪ್ರಪಂಚಗಳಿಗೆ ಆಶಯಭೂತವಾಗಿದೆ, ಭುವನಕೋಶ ಗುಹವಾಗಿದೆ, ಎಲ್ಲದಕ್ಕೂ ಆಶಯಭೂತವಾಗಿರುವಂತಹ ಆ ನಾಭಿ. ಯಾಕಂದ್ರೆ ನಾಭಿಯಿಂದ ಕಮಲ ಬಂತು, ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ ಬಂದ, ಚತುರ್ಮುಖ ಬ್ರಹ್ಮ ಒಳಗೆ ಭಗವಂತ ತಾನು ನಿಂತು ಚತುರ್ಮುಖ ಬ್ರಹ್ಮನ ದ್ವಾರ ಮುಖತಃ ಈ ಸಮಸ್ತ ಚರಾಚರ ಜಗತ್ತನ್ನು, ಭುವನಗಳನ್ನು, ಬ್ರಹ್ಮಾಂಡ ಸೃಷ್ಟಿ ಎಲ್ಲವೂ ಮಾಡಿದ ಭಗವಂತ. ಬ್ರಹ್ಮದೇವರು ಮಾಡಿದ್ದಾರೆ, ಬ್ರಹ್ಮನು ಮಾಡಿದ, ಬ್ರಹ್ಮ ಒಳಗೆ ನಿಂತು ಭಗವಂತ ಮಾಡಿದ. ಹೀಗೆ ಮಾಡಿದ ಕಾರಣದಿಂದ ಈ ನಾಭಿ ಎಲ್ಲದಕ್ಕೂ ಮೂಲಭೂತವಾಯಿತು, ಬ್ರಹ್ಮಗೆ ಮೂಲಭೂತವಾಗಿ ಈ ಜಗತ್ತಿಗೆ ಮೂಲಭೂತವಾಯಿತು, ಭುವನ ಕೋಶ ಗುಹಕ್ಕೆ ಆಶ್ರಯ ಸ್ಥಾನವಾಗಿದೆ. ಅಂತಹ ಉದರ, ಆ ಉದರದಲ್ಲಿರುವಂತಹ ನಾಭಿ ಎನ್ನುವ ಸರೋವರದಲ್ಲಿ ಅರಿರುವಂತಹ ಯತ್ರ ಎಲ್ಲಿ ಆದರೆ ಆತ್ಮಯೋನಿ ಧಿಷಣ ಅಖಿಲ ಲೋಕ ಪದ್ಮಂ ಅಂತೇಳಿ, ಆತ್ಮಯೋನಿ ತನ್ನಲ್ಲಿ ಹುಟ್ಟಿ ತನಗೆ ಹುಟ್ಟಿದಂತಹ ಆ ಚತುರ್ಮುಖ ಬ್ರಹ್ಮದೇವರು, ಅದಕ್ಕೆ ಆತ್ಮಯೋನಿ ಆಗಿದ್ದಾರೆ, ತನ್ನ ಸಂತಾನದಂತೆ ಉದ್ಭವಿಸಿದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಆಶ್ರಯಭೂತವಾಗಿದೆ, ಧಿಷಣವಾಗಿರುವಂತಹದ್ದು, ಆಶ್ರಯಭೂತವಾಗಿರುವಂತಹದ್ದು. ಸೊ ಈ ಯತ್ರ ಆತ್ಮಯೋನಿ ಧಿಷಣ ಅಖಿಲ ಲೋಕ ಪದ್ಮಂ, ಆ ಚತುರ್ಮುಖ ಬ್ರಹ್ಮನಿಗೂ ಆಶ್ರಯಭೂತವಾಗಿದ್ದು ಆ ಪದ್ಮವೇ ಚತುರ್ದಶ ಭುವನಗಳಿಗೂ ಆಶ್ರಯಭೂತವಾಗಿದೆ. ಆ ಪದ್ಮದಲ್ಲಿ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು ಎಲ್ಲದನ್ನೂ ಸೃಷ್ಟಿ ಮಾಡಿದ್ದಾರೆ, ಆ ಎಲ್ಲ ಭುವನಗಳಿಗೂ ಕೂಡ ಆಶ್ರಯಭೂತವಾಗಿರುವಂತಹ ಪದ್ಮವಾಗಿದೆ ಅದು ಅಂತ ಹೇಳಿ ಹೇಳಿದ್ದಾರೆ. ಇಂತಹ ಆ ಪದ್ಮವನ್ನು ಯಾಗಿದೆ ಅಂತ ಹೇಳಿದ್ರೆ ಅದು ಹೇಳ್ತಾ ಇದ್ದಾರೆ, ಹರಿಣ್ಮಣಿ ಮುಷ, ಹರಿಣ್ಮಣಿ ಅಂದ್ರೆ ಹರಿಣ್ಮಣಿ ಇಂದ್ರನೀಲ ಮಣಿಯ ಕಾಂತಿಯನ್ನು ನಾಚಿಸುವಂತಹ ಸ್ತನಯ ಅಂದ್ರೆ ಏನು, ಆ ಭಗವಂತನ ಸ್ತನ ಭಾಗಗಳು ವಕ್ಷಸ್ಥಲ ಅದು ಹೇಗಿದೆ ಅಂತ ಹೇಳಿದ್ರೆ ಇಂದ್ರನೀಲ ಮಣಿಗಳನ್ನು ಕೂಡ ನಾಚಿಸುವಂತಹದಂತಹ, ಅಂದ್ರೆ ಭಗವಂತ ನೀಲ ಬಣ್ಣದ, ನೀಲ ಬಣ್ಣದಿಂದ ಅಲೌಕಿಕವಾದ ಅಪ್ರಾಕೃತವಾದ ನೀಲ ಬಣ್ಣದಲ್ಲಿರುವಂತಹ ಭಗವಂತನ ಆ ವಕ್ಷಸ್ಥಲ ಯಾವುದಿದೋ ಆ ವಕ್ಷಸ್ಥಲ ಎರಡು ಸ್ತನಗಳ ಭಾಗ ಅದು ವಿಚತಹಾರ ಮಯೂಖ ಗೌರಂ ಅಂತೇಳಿ ವಿಸ್ತಾರವಾಗಿರುವಂತಹ ಹಾರಗಳ ಕಾಂತಿಯಿಂದ ಬೆಳ್ಳ ಅಂದ್ರೆ ನೀಲ ಬಣ್ಣದಲ್ಲಿರುವ ಭಗವಂತನ ಆ ಹೃದಯ ಸ್ಥಳವು ಅದು ಈ ಹಾರಗಳು ನಾನಾ ವಿಧವಾದ ಹಾರಗಳನ್ನು ಧಾರಣ ಮಾಡಿದಾಗ ಆ ಹಾರಗಳ ಕಾಂತಿಯಿಂದ ಬೆಳ್ಳಗಾಗಿದೆ ಅಂತ ಹೇಳಿ ನಿಜವಾಗಿ ಎಲ್ಲದರ ಒಳಗೂ ಲಕ್ಷ್ಮಿ ತಾನೇ ನಿಂತು ಆಭರಣ ಭೂತಳಾಗಿದ್ದಾಳೆ. ಆ ಆಭರಣಗಳಿಗೆ ಭಗವಂತ ಆಭರಣನಾಗಿದ್ದಾನೆ, ಆಭರಣಗಳಿಗೆ ಆಭರಣ ಆಗಿರುವ ಭಗವಂತ ಹಾಗೆ ಆ ನೀಲ ಬಣ್ಣದವನು ಆ ಬಿಳಿಕಾಂತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾನೆ ಭಗವಂತ ಅಂತ ಹೇಳಿ ಹೇಳಿದ್ದಾರೆ. ಅಂತಹ ಭಗವಂತ ಹೇಗಿದೆ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ. ಸೊ ಯದ್ವಾ ಅಲ್ಲಿ ವಿಶೇಷವಾದ ಅರ್ಥಗಳನ್ನು, ಸೊ ಈ ಮೇಲ್ನೋಟದ ಅರ್ಥ ಅದು ಒಂದು, ಇಲ್ಲಿ ವಿಶೇಷವಾದ ಅರ್ಥಗಳನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ವಿಜಯದ್ವಜ ಟೀಕೆಯಲ್ಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ನಿಮ್ನತ್ವ ದೋಧನಾಯ ಲೋಕಪದ್ಮ ಜನ್ಮಹೇತುತ್ವಾಚ ಹರದಮಿತಿ ಅಂತ ಹೇಳಿ. ಆ ನಿಮ್ನತ್ವ ಅಂದ್ರೆ ಡೆಪ್ತ್, ಆಳ ಇರುವುದರಿಂದ ಸರೋವರ ಅಂತ ಹೇಳಿದ್ದು ಒಂದು. ಆದರೆ ಚತುರ್ದಶ ಭುವನಾಂ ಕೋಶಃ ಗೃಹಂ ಅಂತೇಳಿ, ಈ ಕೋಶ ಅಲ್ಲಿ ಹೇಳಿದ್ದಾರೆ ಕೋಶ ಗುಹೋದರಸ್ಥಂ ಅಂತೇಳಿ. ಕೋಶವೆನ್ನುವ ಗುಹ ಗುಹೆ ಅಂತ, ಆ ಗುಹೆ ಉದರ, ಆ ಉದರವನ್ನು ಗುಹೆದಲ್ಲಿ ಹೋಲಿಸಿದ್ದಾರೆ. ಆ ಗುಹೆ ಒಳಗೆ ಸರೋವರವಿದ್ದಂತೆ ಉದರವೆನ್ನುವ ಗುಹೆಯ ಒಳಗೆ ನಾಭಿಯನ್ನುವ ಸರೋವರ ಇದೆ ಅಂತ ಹೇಳಿ. ಸೊ ಇಲ್ಲಿ ಗುಹ ಉದರ ಅಂತ ಹೇಳಿದ, ಗುಹ ಉದರ ಅಂತ ಹೇಳಿದ, ಗುಹ ಅನ್ನುವ ಶಬ್ದಕ್ಕೆ ಕೆಲವು ಪಾಠಗಳಲ್ಲಿ ಗೃಹ ಅಂತಲೂ ಗ್ರಹ ಅಂತಲೂ ಪಾಠಾಂತರಗಳಿರಬಹುದು. ಸೊ ಯಾವ್ದು ತಕೊಂಡು ಕೂಡ ಗುಹ ಅಂತ ತಕೊಂಡರೆ ಒಂದು ಮನೆ ಇದ್ದಂತೆ, ಗೃಹ ಅಂತ ತಗೊಂಡ್ರು ಆಶ್ರಯಭೂತವಾಗಿದೆ ಅಂತ ಹೇಳಿ. ಈ ಉದರ ನಾಭಿಯನ್ನು ನಾಭಿ ಕಮಲಗೆ ಆಶ್ರಯಭೂತವಾಗಿದೆ. ಅಷ್ಟೇ ಅಲ್ಲದೆ ಇದು ಗ್ರಹ ಅಂತ ತಕೊಂಡ್ರೆ ಗ್ರಸತಿ ಎಲ್ಲವನ್ನು, ಆ ಕೋಶ ಅನ್ನುವ ಗ್ರಹ ಗ್ರಸತಿ ಅಂತ ಹೇಳಿ ಎಲ್ಲವನ್ನು ಎಳುಕೊಂಡು ಬಿಡುವಂತಹದ್ದು. ಇಟ್ ಜಸ್ಟ್ ಸಕ್ಸ್ ಎವ್ರಿಥಿಂಗ್ ಇನ್ ಅಂಡ್ ಅಗೇನ್ ಗಿವ್ಸ್ ಔಟ್ ಎವ್ರಿಥಿಂಗ್. ಆ ಕಾರಣ ಅದು ಒಂದು ವಿಧವಾದಂತಹ ಗ್ರಹದ ಗ್ರಹ ಅಂತ ಹೇಳಿದ್ರೆ ಪ್ಲಾನೆಟ್ ಅಂತ ಅರ್ಥ ಅಲ್ಲ, ಗ್ರಸತಿ ಎಲ್ಲವನ್ನು ಹಿಡಿಯುವಂತಹದ್ದು, ಎಲ್ಲವನ್ನು ಬಿಡಿಸುವಂತಹದ್ದು. ಅಂತಹ ಗ್ರಹಣ ಶಕ್ತಿ ಉಳ್ಳದ್ದು ಅಂದ್ರೆ ಹಿಡ್ಕೊಳ್ಳುವ ಶಕ್ತಿ ಉಳ್ಳದ್ದಾಗಿದೆ, ಗ್ರಹವಾಗಿದೆ ಅಂತ ಹೇಳಿ. ಅದು ಭುವನ ಕೋಶ ಗುಹೋದರಸ್ಥಂ ಅಂತ ಹೇಳಿ. ಯತ್ರ ಆತ್ಮಯೋನಿ ತನ್ನ ಆತ್ಮಯೋನಿ, ಆತ್ಮಯೋನಿ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಭಗವಂತ ಆತ್ಮ ಪರಮಾತ್ಮ, ಪರಮಾತ್ಮನಿಗೆ ಹುಟ್ಟಿದವನು. ಯೋನಿ ಅಂದ್ರೆ ಜನ್ಮ, ಪರಮಾತ್ಮನಲ್ಲಿ ಜನ್ಮ ತಾಳಿದ್ದರಿಂದ ಆತ್ಮಯೋನಿ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮದೇವರಿಗೆ, ಅಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಆಶ್ರಯಭೂತವಾಗಿರುವಂತಹದ್ದಾಗಿದೆ ಅಂತ ಹೇಳಿ. ಅಲ್ಲಿ ಇನ್ನೂ ವಿಶೇಷವಾದ ಒಂದು ಅರ್ಥವನ್ನು ಹೇಳ್ತಾ ಅಲ್ಲಿ ಹೇಳ್ತಾ ಇದ್ದಾರೆ, ತಚ್ಚ ಉದರಂ ಜಠರಂ ತತಸ್ಥಂ ಅಂತ ಹೇಳಿದಾದ ಮೇಲೆ, ಯದ್ವಾ ಭುವನ ಕೋಶ ನಿಗರಣಾರ್ಥಂ ಅಂತೇಳಿ ಅಲ್ಲಿ ಆಶ್ರಯಭೂತವಾಗಿದ್ದಂತ ಆದ ಮೇಲೆ, ಯದ್ವಾ ಭುವನ ಕೋಶ ಗುಹೋದರಸ್ಥಂ ಅಂತ ಹೇಳಿದಾಗ, ಭುವನ ಕೋಶ ಗುಹ ಉದರಸ್ಥಂ, ಅಲ್ಲಿ ಗುಹೋ ಉದರ ಸ್ಥಂ ಬಿಡಿಸುವುದು ಎರಡು ವಿಧವಾಗಿ ಸ್ಪ್ಲಿಟ್ ಮಾಡುವುದು. ಉದರ ಸ್ಥಂ ಅಂದ್ರೆ ಉದರದಲ್ಲಿ ಇರುವುದು ಅಂತ ಹೇಳಿ, ಇಲ್ಲ ಗುಹ ಉದರ ಸ್ಥಂ. ಉದ ಅನ್ನುವ ಶಬ್ದಕ್ಕೂ ರ ಅನ್ನುವ ಶಬ್ದಕ್ಕೂ ಬೇರೆ. ಉದ ಅಂತ ಹೇಳಿದ್ರೆ ಉದ ಉದಕ ನೀರು, ಉದ ಅಂದ್ರೆ ನೀರು. ಗುಹೋದ ಭುವನ ಕೋಶ ಗುಹೋದ ಅಂದ್ರೆ ಬ್ರಹ್ಮಾಂಡ, ಭುವನ ಅಂದ್ರೆ ಬ್ರಹ್ಮಾಂಡ, ಬ್ರಹ್ಮಾಂಡ ಕೋಶದ ಗುಹಕ್ಕೆ ಉದದಂತೆ ಅಂದ್ರೆ ಪ್ರಳಯ ಜಲಕ್ಕೆ ಬ್ರಹ್ಮಾಂಡವೆನ್ನು ಎಂಟೈರ್ ಯೂನಿವರ್ಸ್ ಇಸ್ ಕಂಪೇರ್ ಟು ಎ ಗುಹ. ಅದರಲ್ಲಿ ಇರುವ ನೀರು ಅಂದ್ರೆ ಮಹಾಪ್ರಳಯ ಜಲ. ಸೊ ಭುವನ ಕೋಶ ಗುಹೋದ ಅಂತ ಹೇಳಿದ್ರೆ ಬ್ರಹ್ಮಾಂಡದ ಜಲ, ಪ್ರಳಯ ಜಲ ಯಾವ್ದಿದೋ ಆ ಪ್ರಳಯ ಜಲದಲ್ಲಿ ರ ಸ್ಥಂ, ಅಲ್ಲಿ ರ ಸ್ಥಂ ಅಂತೇಳಿ, ರತ್ವಾ ಸ್ಥಿತಂ ಅಂತೇಳಿ. ರ ಸ್ಥಂ ಅಂದ್ರೆ ರ ಅಂದ್ರೆ ರಮತ್ವ, ಆನಂದ. ಆ ಪ್ರಳಯ ಜಲದಲ್ಲಿ ಕೂಡ ಭಗವಂತ ಆನಂದದಿಂದ ನೆಲೆಸಿದ್ದಾನೆ, ಆ ಜಲದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಈ ಭುವನ ಕೋಶ ಗುಹ ಉದದಲ್ಲಿ ಪ್ರಳಯ ಜಲದಲ್ಲಿ ರತ್ವ ಆನಂದದಿಂದ ಸ್ಥಂ ಸ್ಥಿತಂ ಇರುವಂತಹ ಭಗವಂತನ ನಾಭಿ ಕಮಲ ಅಂತ ಹೇಳಿ ಹಾಗೆ ವಿಶೇಷವಾದ ಒಂದು ಅರ್ಥವನ್ನು ಹೇಳಿದ್ದಾರೆ. ಅಂತಹ ಭಗವಂತನನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಲ್ಲಿ ಹರಿನ್ಮಣಿಮುಷ ಅಂದ್ರೆ ಹರಿನ್ಮಣಿಮುಷ, ಹರಿನ್ಮಣಿ ಇಂದ್ರನೀಲ ರತ್ನಂ ತಸ್ಯ ಪ್ರಭಾಂ ಮುಷ್ಣತೋ ಅಮುಷ್ಯ ಹರೇಹೆ, ಅದನ್ನು ಕೂಡ ನಾಚಿಸುವಂತಹ ಕಾಂತಿ ಉಳ್ಳದ್ದಾಗಿದೆ ಅಂತೇಳಿ. ಸ್ತನಯೋಹ ದ್ವಯಂ ಧ್ಯಾಯೇತ್, ಅಂತಹ ಭಗವಂತನ ಸ್ತನದ್ವಯವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ವ್ಯೂಢಂ ಅನ್ನೋ ಶಬ್ದಕ್ಕೆ ಹುಟ್ಟಿದ್ದಂತೇಳಿ, ವಿ ಊಢಂ, ವ್ಯೂಢಂ ಅನ್ನೋದಂದ್ರೆ ಇಲ್ಲಿ ವ್ಯೂಢಂ ಅಂದ್ರೆ ಈ ಭುವನಕೋಶ ಪದ್ಮಕ್ಕೆ ಜನ್ಮಸ್ಥಾನವಾಗಿದೆ. ವ್ಯೂಢಂ ಹುಟ್ಟಿದಂತಹ ಎಲ್ಲ ಪ್ರಪಂಚವನ್ನು ಇಲ್ಲಿ ಹುಟ್ಟಿಸಿದಂತಹ ಎಲ್ಲದಕ್ಕೂ ಜನ್ಮಸ್ಥಾನವಾಗಿದೆ ಅಂತ ಹೇಳಿ, ವ್ಯೂಢಂ ಅಂದ್ರೆ ಉತ್ಪನ್ನವಾಯಿತು, ಎಲ್ಲದಿಂದ ಯಾವ್ದು ಉತ್ಪನ್ನವಾಯಿತು, ಅಂತಹ ಭುವನ ಕೋಶ ಗುಹೋದರಸ್ಥಂ ಅಂತೇಳಿ ಆ ವ್ಯೂಢಂ ಹರಿನ್ಮಣಿಮುಷ ಸ್ಥಾನ ಅಲ್ಲಿ ಅಂತಹ ಸ್ತನದ್ವಯವನ್ನು ಕೂಡ ನಾವು ಚಿಂತನೆ ಮಾಡಬೇಕು ಅಂಥೇಳಿ, ಅದು ವಿತತ ಹಾರ ಮಯೂಹ ವಿಸ್ತಾರವಾಗಿ ವಿತತವಾಗಿ ವಿಸ್ತಾರವಾಗಿರುವಂತಹ ಹಾರಗಳು, ಹಾರಗಳಂದ್ರೆ ನಾನಾ ವಿಧವಾದ ಹಾರಗಳು, ನೆಕ್ಲೇಸಸ್, ಎಲ್ಲ ಆಭರಣಗಳು, ಅದರ ಮಯೂಖಾಂದ ಕಿರಣಗಳಿಂದ ಗೌರಂ ಬೆಳ್ಳದಾಗಿ ಕಾಣಿಸ್ತಾ ಇದೆ. ನೀಲ ಬಣ್ಣದ ಸ್ತನಗಳು, ಅಂತಹ ಕಾಂತಿವಂತನಾದ ಭಗವಂತನ ಸ್ತನದ್ವಯವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಅದು ಹೇಳಿದ್ದಾರೆ. ಅದಾದ ಮೇಲೆ 25ನೇ ಪದ್ಯದಲ್ಲಿ ವಕ್ಷೋದಿವಾಸಂ ವೃಷಭಸ್ಯ ಮಹಾವಿಭೂತೇಃ ಪುಂಸಾಂ ಮನೋನಯನ ನಿವೃತ್ತಿ ಮಾದಧಾನಂ ಕಂಠಂ ಚ ಕೌಸ್ತುಭಮಣೇರ್ ಅಧಿಭೂಷಣಾರ್ಥಂ ಕುರ್ಯಾನ್ ಮನಸ್ಯಖಿಲೋಕ ನಮಸ್ಕೃತಸ್ಯ ಅಂತೇಳಿ. ಅಖಿಲ ಲೋಕ ನಮಸ್ಕೃತಸ್ಯ, ಎಲ್ಲ ಪ್ರಪಂಚಗಳಿಂದಲೂ ನಮಸ್ಕರಿಸಲ್ಪಡುವಂತಹ, ಎಲ್ಲ ಜನರಿಂದಲೂ ಸ್ತುತ್ಯನಾದಂತಹ ವಂದ್ಯನಾದಂತಹ ಭಗವಂತ ವೃಷಭಸ್ಯ, ಋಷಭ ನಾನು ಹೇಳಿದಂತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಋಷಭ ವೃಷಭ ಸಮಾನಾರ್ಥಗಳು, ಶ್ರೇಷ್ಠತ್ವವನ್ನು ಹೇಳುವಂತಹ ಋಷಭ ಅಂದ್ರೆ ನರಶಭ ಜನಶಭ, ಯಾವ್ದಾದ್ರೂ ಋಷಭ ಅನ್ನುವ ಶಬ್ದ ಶ್ರೇಷ್ಠ ಅನ್ನುವ ಅರ್ಥವನ್ನು ಹೇಳುತ್ತೆ. ವೃಷಭಸ್ಯ ಸರ್ವೋತ್ತಮನಾದ ಶ್ರೇಷ್ಠನಾದ ಉತ್ಕೃಷ್ಟನಾದಂತಹ ಆ ಭಗವಂತನ ಶ್ರೀಹರಿಯ ಮಹಾವಿಭೂತೇಹೇ, ಮಹಾವಿಭೂತಿ ಭೂತಿ ಐಶ್ವರ್ಯ, ವಿಭೂತಿ ವಿಶೇಷವಾದ ಐಶ್ವರ್ಯ, ಮಹಾವಿಭೂತಿ ಮಹಾವಿಶೇಷವಾದ ಐಶ್ವರ್ಯ ಯಾರು? ಲಕ್ಷ್ಮೀದೇವಿ. ಸೊ ಮಹಾವಿಭೂತೇಹೇ, ಮಹಾವಿಭೂತಿ ಅಂತ ಕರೆಯಲ್ಪಡುವ ಲಕ್ಷ್ಮೀದೇವಿಗೆ ಆಶ್ರಯಭೂತನಾಗಿದ್ದಾನೆ ಭಗವಂತ. ಆ ಲಕ್ಷ್ಮೀದೇವಿಗೆ ಸ್ಥಾನವಾಗಿರುವಂತಹ ಅಧಿವಾಸಂ ಅಂತ ಹೇಳಿ, ಸೊ ವಕ್ಷೋಧಿವಾಸಂ ವೃಷಭಸ್ಯ ಮಹಾವಿಭೂತೇಹೇ, ಮಹಾವಿಭೂತೇಹೇ ಅಧಿವಾಸಂ ವೃಷಭಸ್ಯ ವಕ್ಷಂ ವಕ್ಷ. ಸೊ ಭಗವಂತನ ವಕ್ಷ ಮಹಾವಿಭೂತೇಹೇ ಅಧಿವಾಸಂ, ಲಕ್ಷ್ಮೀದೇವಿಗೆ ಅಧಿವಾಸ ವಾಸಸ್ಥಾನವಾಗಿದೆ, ಅಂತಹ ವಕ್ಷಸ್ಥಳವನ್ನು ಚಿಂತನೆ ಮಾಡಬೇಕು. ಅವನು ಅಖಿಲೋಕ ನಮಸ್ಕೃತನಾದ ಭಗವಂತನ ವಕ್ಷ ವಕ್ಷಸ್ಥಳ ಅದು. ಅದು ಮನೋನಯನ ನಿವೃತ್ತಿ ಮಾದಧಾನಂ, ಮನೋನಯನ ಮನಸ್ಸಿನಲ್ಲಿರುವ ಕಣ್ಣು, ಅಂತಃ ಕಣ್ಣು, ಅಂತಃಚಕ್ಷುಗಳಿಗೆ, ಒಳಗಣ್ಣುಗೆ, ಮನೋನಯನಕ್ಕೆ, ಮನಸ್ಸಿನಿಂದ ಅಂದ್ರೆ ಒಳಮನಸ್ಸಿನಿಂದ ಒಳಗಣ್ಣಿನಿಂದ ನೋಡುವವರಿಗೆ ನಿವೃತ್ತಿ ಮಾದಧಾನಂ ಆನಂದವನ್ನು ಕೊಡುವವನಾಗಿದ್ದಾನೆ. ವೃತ್ತಿ ವೃತ್ತಿ ಆವೃತ್ತಿ, ವೃತ್ತಿ ಅಂದ್ರೆ ವರ್ತಿಸಿ, ವೃತ್ತಿ ಅಂದ್ರೆ ಸರ್ಕಲ್, ಮತ್ತು ಮತ್ತು ಈ ಸಂಸಾರ ಒಂದು ಚಕ್ರ, ಅದಕ್ಕೆ ಅದು ವೃತ್ತಿ, ಅದಕ್ಕೆ ವೃತ್ತಿ ಅಂತ ಹೇಳಿದ್ರೆ ಸಂಸಾರ, ಅದರಿಂದ ನಿರ್ವೃತ್ತಿ ಹೊರಗೆ ಬಿಡುವುದು ಅಂದ್ರೆ ಮೋಕ್ಷ, ಆ ಮೋಕ್ಷದ ಆನಂದ, ಅದಕ್ಕೆ ನಿರ್ವೃತ್ತಿ ಆನಂದ, ಮೋಕ್ಷಾನಂದ. ಆವೃತವಾಗಿ ಮತ್ತು ಮತ್ತು ಸುಳಿಯಂತೆ, ಅದಕ್ಕೆ ಇಂಗ್ಲಿಷ್ ವರ್ಲ್ ಅಂತ, ವರ್ಲ್ ಪುಲ್ ಅಂತ ಹೇಳಿದ್ರು, ಅದು ನಮ್ಮನ್ನು ಸುತ್ತಕೊಂಡು ಸುತ್ತಕೊಂಡು ಸುತ್ತ ನಮಗೆ ಒಳಗೆ ಎಳ್ಕೊಂಡು ಹೋಗುತ್ತೆ. ಅಂತಹ ಸುಳಿ ಗುಂಡದಂತಿರುವಂತಹ ಈ ಯಾವುದಾದರೆ ಈ ಸಂಸಾರವಿದೋ ಆ ವೃತ್ತಿಯಿಂದ ಹೊರಗೆ ಬಿದ್ದೆ ನಿರ್ಗತನಾದರೆ ಅದು ಮೋಕ್ಷದ ಆನಂದ ಆಗುತ್ತೆ. ಅದಕ್ಕೆ ನಿವೃತ್ತಿ ಅಂದ್ರೆ ಆನಂದವನ್ನು ಆದಧಾನಂ ಕೊಡುವಂತಹದ್ದಾಗಿದೆ. ಅಂದ್ರೆ ಒಳಗಣ್ಣಿಗಳಿಗೆ ಆನಂದವನ್ನು ಕೊಡುವಂತಹ ವಕ್ಷಸ್ಸಿಗೆ ವಕ್ಷಸ್ಸನ್ನು ನಾವು ಚಿಂತನೆ ಮಾಡಬೇಕು. ಭಗವಂತ ಏನು, ಭಗವಂತನ ವಕ್ಷ ಸ್ಥಳವನ್ನು ನಾವು ಚಿಂತನೆ ಮಾಡಿದರೆ ಆ ಹಾಗೆ ಚಿಂತನೆ ಮಾಡುವವರಿಗೆ ಅವರ ಮನಸ್ಸಿನ ಒಳಗಣ್ಣಿಗೆ ನೋಡಿದವರಿಗೆ ಆನಂದವನ್ನು ಕೊಡ್ತಾನೆ. ಅಂದ್ರೆ ಯಾರಾದರೆ ತಮ್ಮ ಮನೋನಯನಗಳಿಂದ ಭಗವಂತನ ವಕ್ಷಸ್ಥಳವನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಆನಂದವನ್ನು ಕೊಡುವಂತಹ ವಕ್ಷಸ್ಥಳ ಅಂತೇಳಿ ಅದು ಲಕ್ಷ್ಮಿಗೆ ಅಧಿವಾಸವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ವಕ್ಷಸ್ಥಳವನ್ನು ನಾವು ಚಿಂತನೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಕಂಠಂ ಚ ಕೌಸ್ತುಭ ಮಣೇ ಅಧಿಭೂಷಣಾರ್ಥಂ ಕುರಿಯಾತ್ ಮನಸ್ಸಿ ಮನಸ್ಸಿ ಮನಸ್ಸಿನಲ್ಲಿ ನಾವು ಕುರಿಯಾತ್ ಅಂದ್ರೆ ನಾವು ಏನು ಮಾಡಬೇಕು, ಚಿಂತಿಸಬೇಕು. ಏನು ಕುರಿಯಾತ್ ಮನಸ್ಸಿನಲ್ಲಿ ಚಿಂತಿಸಬೇಕು, ಮನಸ್ಸಿನಲ್ಲಿ ನಾವು ಮಾಡಬೇಕು. ಏನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಯಾವ್ದನ್ನು, ಕಂಠಂ ಚ ಕಂಠವನ್ನು ಕೂಡ ಆ ಕಂಠವೆಂತಹದ್ದಾಗಿದೆ. ಕೌಸ್ತುಭ ಮಣೇ ಅಧಿಭೂಷಣಾರ್ಥಂ, ಕೌಸ್ತುಭ ಮಣಿಗೆ ಅಧಿಭೂಷಣವಾಗಿದೆ, ಭೂಷಣವಲ್ಲ ಅಧಿಭೂಷಣ ಅಂದ್ರೆ ಭೂಷಣಕ್ಕಿಂತಲೂ ಅಧಿಕವಾಗಿದೆ ಅಂದ್ರೆ ಅಲಂಕಾರ. ಆ ಕೌಸ್ತುಭ ಮಣಿ ಭಗವಂತನಿಗೆ ಅಲಂಕಾರ ಪ್ರಾಯವಾಗಿದೆ ಅಂತ ಹೇಳಿದರೆ ನಿಜವಾಗಿ ಹಾಗಲ್ಲ. ಆ ಕೌಸ್ತುಭ ಮಣಿಗೆ ಭಗವಂತನ ಕಂಠ ಅಲಂಕಾರವಾಗಿದೆ ಅಂತ ಹೇಳಿ, ಅದಕ್ಕೆ ಅಧಿಭೂಷಣ, ಭೂಷಣಕ್ಕೂ ಅಧಿಕೃತವಾಗಿರುವ, ಅದನ್ನು ಮೀರಿ ನಿಂತಿರುವಂತಹದ್ದು, ಭೂಷಣವನ್ನು ಮೀರಿ ನಿಂತಿದ್ದು ಭೂಷಣಕ್ಕೆ ಭೂಷಣ ಹರಿಭೂಷಣ ಅಂತಹ ಭಗವಂತ. ಸೊ ಇವನು ಆ ಭಗವಂತ ಕೌಸ್ತುಭ ಮಣಿಗೆ ಕೂಡ ಅಧಿಭೂಷಣನಾಗಿದ್ದಾನೆ. ಅಧಿಭೂಷಣಾರ್ಥಂ ಕುರಿಯಾತ್ ಮನಸ್ಸಿ ಅಖಿಲ ಲೋಕ ನಮಸ್ಕೃತಸ್ಯ ಅಂತೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಗವಂತ ಎಲ್ಲರಿಗೂ ಆನಂದವನ್ನು ಕೊಡ್ತಾನ ಮನೋನಯನಗಳಿಗೆ ಅಂತ ಹೇಳಿದ್ರೆ, ಇಲ್ಲ ಧ್ಯಾನ ಮಾಡುವವರ ಮನೋನಯನಗಳಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ಮತೃಣಾಂ ಸ್ಮರಣೆ ಮಾಡುವವರ ಪುಂಸಾಂ ಅಂತಹ ಜನರಿಗೆ ಮನೋನಯನ ಮನಸ್ಸಿನ ಕಣ್ಣಿಗಳಿಗೆ ಒಳಗಣ್ಣಿಗಳಿಗೆ ನಿವೃತ್ತಿಂ ಆನಂದಂ ನಿವೃತ್ತಿಯನ್ನು ಅಂದ್ರೆ ಆನಂದವನ್ನು ಆದಧಾನಂ ಉತ್ಪಾದಯಂತಂ ಆದಧಾನಂ ಉತ್ಪಾದನೆ ಮಾಡುವಂತಹ ಹುಟ್ಟಿಸುವಂತಹ ಆನಂದವನ್ನು ಉಂಟು ಮಾಡುವಂತಹ ಮಹಾವಿಭೂತೇಹೇ ಲಕ್ಷ್ಮ್ಯಾಹ ಮಹಾವಿಭೂತಿಯಂತ ಕರೆಯಲ್ಪಡುವಂತಹ ಲಕ್ಷ್ಮೀದೇವಿಗೆ ಅಧಿವಾಸಂ ಅಂದರೆ ನಿವಾಸ ಸ್ಥಾನಂ, ಆ ಲಕ್ಷ್ಮಿಗೆ ನಿವಾಸ ಸ್ಥಾನವಾಗಿರುವಂತಹ ವೃಷಭಸ್ಯ ಸರ್ವಶ್ರೇಷ್ಠನಾದ ಸರ್ವೋತ್ಕೃಷ್ಟನಾದ ಸರ್ವೋತ್ತಮನಾದ ಹರೇಹೇ ಆ ಹರಿಯ ಶ್ರೀಮನ್ನಾರಾಯಣನ ವಕ್ಷಸ್ಥಳವನ್ನು ಮನಸ್ಸಿ ಮನಸ್ಸಿನಲ್ಲಿ ಕುರಿಯಾತ್ ಅಂದ್ರೆ ಧ್ಯಾನವನ್ನು ಮಾಡಬೇಕು, ಮನಸ್ಸಿನಲ್ಲಿ ಸ್ಮರಿಸಬೇಕು ಅಂತ ಹೇಳಿ, ಅದಕ್ಕೆ ಸ್ಮರಿಸುವವರ ಅಂತ ಹೇಳಿದ್ದಾರೆ. ಮನಸ್ಸಿನಲ್ಲಿ ಮಾಡಬೇಕು ಏನು, ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ಅದನ್ನ ಹಾಗೆ ನಾವು ಅನ್ವಯ ಮಾಡಬೇಕು. ಕೌಸ್ತುವ ಮನೆ ಅಧಿಕಂ ಭೂಷಣಮೇವ ಅರ್ಥ ಪ್ರಯೋಜನಂ, ಅದಕ್ಕೆ ಅಧಿಕಂ ಭೂಷಣಮೇವ ಅರ್ಥ ಪ್ರಯೋಜನಂ ಯಸ್ಯ ಸ ತಥಾ ತಂ ಕಂಠಂ ಚ ಮನಸ್ಸಿ ಅಂತೇಳಿ. ಅಂದರೆ ಆ ಕೌಸ್ತುಭಮಣಿಗೆ ಅತ್ಯಧಿಕವಾದ ಭೂಷಣವಾಗಿರುವಂತಹ ಪ್ರಯೋಜನ ಅಂದ್ರೆ ಆ ಕೌಸ್ತುಭಮಣಿಗೆ ಸಾರ್ಥಕತ್ವ ಪ್ರಯೋಜನ ಏನು, ಕೌಸ್ತುಭಮಣಿಗೆ ಯಾವ ಪ್ರಯೋಜನ ಬಂತು ಸಾರ್ಥಕತೆ ಬಂತು ಅಂತ ಹೇಳಿದ್ರೆ, ಯಾವಾಗ ಭಗವಂತ ಧಾರಣೆ ಮಾಡಿದಾನೋ ಅದಕ್ಕೆ ಒಂದು ಸಾರ್ಥಕತೆ ಒಂದು ಪ್ರಯೋಜನ ಬಂತು. ಆ ಕಾರಣದಿಂದ ಆ ಕೌಸ್ತುಭಮಣಿಗೆ ಪ್ರಯೋಜನ ರೂಪನಾಗಿದ್ದಾನೆ ಭಗವಂತ, ಅದಕ್ಕೆ ಒಂದು ಸಾರ್ಥಕತೆಯನ್ನು ಕೊಟ್ಟಿದ್ದಾನೆ ಅಂತಹ ಭಗವಂತ ಸಾರ್ಥಕತೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಸಾರ್ಥಕತೆಯ ಮೀನಿಂಗ್ಫುಲ್ನೆಸ್. ಯಾವಾಗ ಭಗವಂತ ಧಾರಣೆ ಮಾಡಿದ ಅದಕ್ಕೆ ಕೌಸ್ತುಭಮಣಿಗೆ, ಆ ಕೌಸ್ತುಭಮಣಿ ಬೇರೆ ಯಾರಲ್ಲ, ಚತುರ್ಮುಖ ಬ್ರಹ್ಮದೇವರೇ ಕೌಸ್ತುಭಮಣಿಗೆ ಅಭಿಮಾನಿಯಾಗಿದ್ದಾರೆ, ಅಂತಹ ಕೌಸ್ತುಭಮಣಿಯನ್ನು ಧಾರಣೆ ಮಾಡಿದ್ದಾನೆ ಅಂತೇಳಿ ಅಂತಹ ಕಂಠವನ್ನು ನಾವು ಧ್ಯಾನ ಮಾಡಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ವಕ್ಷೋದಿವಾಸ ವೃಷಭಸ್ಯ ಮಹಾವಿಭೂತೇ ಪುಂಸಾ ಮನೋನಯನ ನಿವೃತಿ ಮಾದಧಾನಂ ಕಂಠಂ ಚ ಕೌಸ್ತುಭಮಣೇರಭಿ ಭೂಷಣಾರ್ಥಂ ಕುರಿಯಾನ್ ಮನಸ್ ಅಖಿಲ ಲೋಕ ನಮಸ್ಕೃತಸ್ಯ ಅಂತ ಹೇಳಿದ ಮೇಲೆ ಅದು 25ನೇ ಪದ್ಯ ಶ್ಲೋಕ. ಅದಾದ ಮೇಲೆ ನೆಕ್ಸ್ಟ್ ಬಾಹುಗಳನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಅದಾದ ಮತ್ತು ಕಂಠಕ್ಕೆ ಬರ್ತಾರೆ, ಕಂಠವನ್ನು ಬಾಹುಗಳಕ್ಕೆ ಎರಡು ಕಡೆನು ಕಂಠ ಹೇಳಿ ವರ್ಣನೆ ಮಾಡಿ ಮತ್ತು ಬಾಹುಗಳನ್ನು ವರ್ಣನೆ ಮಾಡಿ ಮತ್ತು ಕಂಠಕ್ಕೆ ಹೇಳ್ತಾರೆ. ಸೊ ಬಾಹುಂಶ್ಚ ಮಂದರಗಿರೇಹೇ ಪರಿವರ್ತನೇನ ನಿರ್ನಿಕ್ತ ಬಾಹು ವಲಯಾನ್ ಅಧಿಲೋಕ ಪಾಲಾನ್ ಸಂಚಿಂತಯೇತ್ ದಶ ಶತಾರಂ ಅಸಹ್ಯ ತೇಜ ಶಂಖಂ ಚ ಕರ ಸರೋರುಹ ರಾಜಹಂಸಂ ಅಂತೇಳಿ. ಭಗವಂತನ ತತ್ ಆ ಭಗವಂತನ ಇಲ್ಲ ತತ್ ಸರ್ವವ್ಯಾಪ್ತನಾದ ಭಗವಂತನ ಕರ ಕೈಗಳೆನ್ನುವ ಸರೋರುಹ ಸರೋಜ ಸರಸ್ಸಿನಲ್ಲಿ ಹುಟ್ಟುವಂತಹದ್ದು ಕಮಲಗಳು ಅಂದ್ರೆ ಆ ಭಗವಂತನ ಕರ ಕಮಲಗಳು ಕೈಗಳೆನ್ನುವ ಕಮಲಗಳಲ್ಲಿ ರಾಜಹಂಸದಂತಿರುವ ಶಂಖವನ್ನು ಸ್ಮರಣೆ ಮಾಡಬೇಕು. ಅಂದ್ರೆ ಭಗವಂತನ ಕೈಯನ್ನು ಒಂದು ಕಮಲದಲ್ಲಿ ಪದ್ಮದಲ್ಲಿ ಹೋಲಿಸಿದ್ದಾರೆ. ಪದ್ಮ ನಾವು ನೋಡುವಂತಹ ಸ್ಮಾಲ್ ಲೋಟಸ್ ಲೋಟಸ್ ಚಿಕ್ಕ ಚಿಕ್ಕ ಪದ್ಮಗಳಿರುತ್ತೆ, ನಿಜವಾಗಿ ಕೆಲವು ಪದ್ಮಗಳು ಬಹಳ ದೊಡ್ಡ ಸೈಜ್ ನಲ್ಲಿರುವಂತಹ ಪದ್ಮಗಳು ಆ ಕಾಲದಲ್ಲಿ ಇತ್ತು. ಸೊ ಆ ಪದ್ಮಗಳಲ್ಲಿ ರಾಜಹಂಸ ಈ ಕಾಲದಲ್ಲಿ ಕೂಡ ಸಾಮಾನ್ಯ ಸರೋವರಗಳು ಇರೋದಿಲ್ಲ, ಬಹಳ ರೇರ್ ಸ್ಥಾನಗಳಲ್ಲಿ ಅದಿರುತ್ತೆ. ಅಂತಹ ಆ ದೊಡ್ಡ ಕಮಲದಲ್ಲಿ ಆ ಹೋಗಿ ರಾಜಹಂಸಗಳು ಆ ಕಮಲದಲ್ಲಿಯೇ ಕೂತು ಬಿಡುತ್ತೆ. ಅಂತಹ ರಾಜಹಂಸ ಕಮಲದಲ್ಲಿದ್ದಂತೆ ಭಗವಂತನ ಕೈಗಳೆನ್ನುವ ಕಮಲದ ಒಳಗೆ ರಾಜಹಂಸ ಹೇಗಿರುತ್ತೆ, ಬೆಳ್ಳಗಿರುತ್ತೆ, ಕಮಲಗಳು ಕೆಂಪಗಿರುತ್ತೆ, ಕೆಂಪಗಿರುವ ಆ ಕಮಲದಲ್ಲಿ ಬೆಳ್ಳಗಿರುವ ರಾಜಹಂಸ ಕೂತರೆ ಹೇಗಿರುತ್ತೋ ಹಾಗೆ ಭಗವಂತನ ಕೆಂಪಗಿರುವ ಕೈಗಳಲ್ಲಿ ಆ ಕೈ ಅಂಗೈಯಲ್ಲಿ ಕೆಂಪಗಿದ್ದರೆ ಅದರ ಒಳಗೆ ಬೆಳ್ಳಗಿರುವ ಆ ಶಂಖ ಕೂತಿದೆ, ಅದು ರಾಜಹಂಸ ಪದ್ಮದಲ್ಲಿ ರಾಜಹಂಸ ಕೂತಂತೆ ಭಗವಂತನ ಕೈ ಎನ್ನುವ ಪದ್ಮದಲ್ಲಿ ಈ ಶಂಖ ಕೂತಿದೆ ಅಂತ ಹೇಳಿ ಹಾಗೆ ಸುಂದರವಾದ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ಭಗವಂತನ ಬಾಹುಗಳನ್ನು ಚಿಂತನೆ ಮಾಡಬೇಕು. ಚ ಅಂತ ಹೇಳಿದ್ದಾರೆ ಏನು, ಚಕಾರ ಬಾಹುಗಳನ್ನು ಕೂಡ. ಇನ್ನು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಮಂದರಗಿರೇ ಪರಿವರ್ತನೆಯ ನಿನ್ನಿಕ್ತ ಬಾಹು ವಲಯಾನ್ ಅಧಿಲೋಕ ಪಾಲಾನ್, ಬಾಹು ವಲಯಗಳ ಅಧಿಲೋಕ ಪಾಲಾನ್ ಬಾಹು ವಲಯಾನ್ ಅಂತೇಳಿ. ವಲಯ ಅಂತ ಹೇಳಿದ್ರೆ ವಲಯ ಅಂದ್ರೆ ವೃತ್ತಾಕಾರದಲ್ಲಿರುವ ಆಭರಣಗಳು. ನಾವು ವಲಯದಿಂದಲೇ ಬಳೆ ಬಳೆ ಅಂತ ನಾವು ಈಗ ಪ್ರಯೋಗ ಮಾಡ್ತೀವಿ. ಬಳೆ ವಲಯದಿಂದ ಬಂದ ಶಬ್ದ, ವಲೆ ಬಳೆ ಇಲ್ಲ ವಲಯ. ವಲಯ ಅಂದ್ರೆ ವೃತ್ತಾಕಾರದಲ್ಲಿರುವ ಆಭರಣ, ಸರ್ಕ್ಯುಲರ್ ಆರ್ನಮೆಂಟ್. ಸೊ ಈ ಕೈಗೆ ಧಾರಣೆ ಮಾಡುವ ಅಂಗದ ಅಂತಲೂ ಕರೀತಾರೆ. ಅಂಗದಾದಿಗಳು ಈ ವಿಧವಾಗಿ ವಲಯಗಳು, ಕೈಗೆ ಹಾಕೊಳ್ಳುವ ಆಭರಣಗಳು. ಈ ಆಭರಣಗಳನ್ನು ಕೂಡ ಚಿಂತನೆ ಮಾಡಬೇಕು. ಬಾಹುಂಸ್ಥ ಬಾಹುಗಳನ್ನೂ ಚಿಂತನೆ ಮಾಡಬೇಕಂತ, ಅದಕ್ಕೆ ಬಾಹುಂಸ್ಥ ಬಾಹುಗಳನ್ನು ಕೂಡ ಚಿಂತನೆ ಮಾಡಬೇಕು. ಆಭರಣ ಬಾಹುಯಾನ ಆಭರಣಗಳನ್ನು ಚಿಂತನೆ ಮಾಡಬೇಕು. ಆ ಬಾಹುಗಳು ಆಭರಣಗಳು ಹೇಗಿದೆ ಅಂತ ಹೇಳಿದರೆ, ಮಂದರಗಿರೇ ಪರಿವರ್ತನೇನ, ಭಗವಂತ ತಾನು ಕುರ್ಮಾವತಾರದಲ್ಲಿ ಮಾಡಿ ಆ ಮಂದರಗಿರಿಯನ್ನು ಆ ದೇವರು ತನ್ನ ಭುಜದ ಮೇಲೆ ಎತ್ತಿದ್ದಾನೆ. ಅಂದ್ರೆ ಒಳಗೆ ಬೆನ್ನಿನ ಮೇಲೆ ಎತ್ತಿದಾಗ ಬಾಹುಗಳ ಮೇಲೂ ಆಧಾರ ಮಾಡಿಕೊಂಡಿದೆ. ಬಾಹುಗಳು ಬೆನ್ನು ಎಲ್ಲವನ್ನೂ ಆಧಾರ ಮಾಡಿಕೊಂಡಿದೆ. ಆ ಕಾರಣದಿಂದ ಅದು ಪರಿವರ್ತನವಾಗ್ತಾ ಇದೆ. ಅಂದ್ರೆ ಚರ್ನ್ ಮಾಡಿದಾಗ ಆ ಮಂದರಗಿರಿ ಸುತ್ತ ಹಾಗೆ ಹೀಗೆ ಟರ್ನ್ ಆಗ್ತಾ ಇದೆ. ಟರ್ನ್ ಆಗ್ತಾ ಇದ್ದರೆ ಆ ಟರ್ನ್ ಆಗುವುದರಿಂದ ಅದು ಬಾಹುಗಳಿಗೆ ಒಂದು ಅಲಂಕಾರ ಪ್ರಾಯವಾಗಿದೆ. ಭಗವಂತನಿಗೆ ಯಾವ ಶ್ರಮವೂ ಆಗ್ತಾ ಇದ್ದಿಲ್ಲ. ಭಗವಂತನಿಗೆ ಇಷ್ಟು ಮಂದರ ಪರ್ವತವನ್ನು ಮೇಲಿಟ್ಟು ಅದನ್ನು ಮಥನ ಮಾಡ್ತಾ ಇದ್ದರೆ ಭಗವಂತನಿಗೆ ಏನು ಸ್ವಲ್ಪವೂ ಶ್ರಮವೇ ಇದ್ದಿಲ್ಲ ಅಂತ ಹೇಳ್ತಾರೆ. ಅಂತಹ ಬಾಹುಗಳಿಗೆ ಮಂದರಗಿರಿ ಪರಿವರ್ತನದಿಂದ ನಿರ್ನಿಕ್ತ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಿರ್ನಿಕ್ತಾಹ ಶೋಭಿತಾಹ ಅಂತೇಳಿ ಪ್ರಕಾಶಿಸುವಂತಹ ಬಾಹುವಲಯ ಬಾಹುಗಳ ಆಭರಣಗಳನ್ನು ಕೂಡ ಅವು ಎಂಥದ್ದಾಗಿವೆ, ಅಧಿಲೋಕಪಾಲಾನು ಲೋಕಪಾಲಾನ್ ಅಧಿಷ್ಠಿತ ಅಂದ್ರೆ ಲೋಕಪಾಲಕರು ಆದ ಇಂದ್ರಾದಿ ದೇವತೆಗಳು ಯಾವ ಬಾಹುಗಳನ್ನಾದರೆ ಆಶ್ರಯ ಮಾಡಿಕೊಂಡಿದ್ದಾರೋ, ಅಂದ್ರೆ ಈ ಬಾಹುಗಳು ಆ ಇಂದ್ರಾದಿ ದಿಕ್ಪಾಲಕರಿಗೂ ಆಶ್ರಯಭೂತವಾಗಿದೆ. ನಮಗೆ ಯಾವುದಾದ್ರೂ ಒಂದು ಮನೆ ಆಶ್ರಯವಾಗಿದ್ದಾಗ ಮನೆ ನಮ್ಮಕ್ಕಿಂತಲೂ ಕಡಿಮೆಯಾಗಿರುವಂತಹದ್ದು. ಅದೇ ಭಗವಂತ ಇನ್ನೊಬ್ಬರಿಗೆ ಆಶ್ರಯ, ಭಗವಂತ ಅಧಿಷ್ಠಿತ ದಿಕ್ಪುತ್ಯ ಆಶ್ರಯನಾಗಿದ್ದಾನೆ, ಎಲ್ಲರನ್ನು ಮೀರಿ ನಿಂತಿದ್ದಾನೆ. ಅವರಿಗೆಲ್ಲರೂ ಆಶ್ರಯ ಬೇಕಾಗಿದೆ, ಆಶ್ರಯಭೂತನಾಗಿದ್ದಾನೆ. ಈ ವಿಧವಾಗಿ ಅಧಿಕೃತ್ಯ ಆಶ್ರಯನಾಗಿದ್ದಾನೆ, ಅಧಿಷ್ಠಿತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಧಿ ಅಂದ್ರೆ ಅಧಿಷ್ಠಿತ ಅಂತ ಹೇಳಿ. ಸೊ ಅಧಿಲೋಕಪಾಲಾನ್ ಅವರನ್ನು ಮೀರಿ ನಿಂತು ಅವರಿಗೆ ಆಶ್ರಯನಾಗಿರುವ ಆ ಬಾಹುಗಳನ್ನು ಚಿಂತನೆ ಮಾಡಬೇಕು. ಅಂದರಗಿರೇ ಪರಿವರ್ತನೇನ ಬಾಹುವಲಯಾನ್ ಅಧಿಲೋಕಪಾಲಾನ್ ಸಂಚಿಂತೆಯೇತ್, ಅಂತಹ ಬಾಹುಗಳನ್ನು ಬಾಹು ಆಭರಣಗಳನ್ನು ಚಿಂತನೆ ಮಾಡಿರಿ. ಆ ಬಾಹುಗಳು ಹೇಗಿದೆ ಇನ್ನು ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ. ಮೊದಲು ಚಕ್ರವನ್ನು ಹೇಳ್ತಾ ಇದ್ದಾರೆ. ದಶ ಶತಾರಂ ಅಸಹ್ಯ ತೇಜಃ ಅಂತೇಳಿ, ದಶ ಅಂದ್ರೆ ಹತ್ತು, ಶತ ಅಂದ್ರೆ ನೂರು, ಹತ್ತು ನೂರು ಟೆನ್ ಟೈಮ್ಸ್ ಹಂಡ್ರೆಡ್, ಸಾವಿರ, ಸಾವಿರ ಅಂದ್ರೆ ಸಾವಿರವೇ ಅಲ್ಲ, ಸಾವಿರಾರು ಅರಗಳು ಅಂದ್ರೆ ನೇಮಿಗಳ ಎಡ್ಜಸ್ ಅಂತೀವಲ್ವ, ಅದಕ್ಕೆ ಚಕ್ರದ ಒಂದು ಸ್ಪೋಕ್ಸ್ ಅಂಡ್ ಎಡ್ಜಸ್ ಇರುವಂತಹದ್ದು, ಆ ಅರಗಳು ಅಂತ ಕರೆಯುವಂತಹದ್ದು. ಸೊ ಅದರ ಭುವನ ಅಲ್ಲಿ ಹೇಳುವಂತಹದ್ದು ಆ ಶಬ್ದಕ್ಕೆ ಹಲ್ಲುಗಳು ಅಂತಲೂ ಕರ್ತಾರೆ. ಅಂದ್ರೆ ಚಕ್ರದ ಹಲ್ಲುಗಳಂತಿರುವಂತಹದ್ದು, ಶಾರ್ಪ್ ಎಡ್ಜಸ್. ಸೊ ಅದರಿಂದಲೇ ಎಲ್ಲಾನು ಕಟ್ ಮಾಡುತ್ತೆ. ಅಂತಹ ಸಾವಿರಾರು ಹಲ್ಲುಗಳು ಇರುವಂತಹದ್ದು ಆ ಅಸಹ್ಯ ತೇಜ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅಧಿಷ್ಠಿತ ಲೋಕಪಾಲ ಇಂದ್ರಾದಯ ಯೇಷುತೆ ತಥಾ ತಾನ್ ದಶಶತಂ ಸಹಸ್ರಂ ಅರಾಣಿ ದಳಾನಿ ಯಸ್ಯ ತತ್ ದಳಗಳು ಅಂತಲೂ ಕರೀತಾರೆ. ಅಂದ್ರೆ ಸಾವಿರಾರು ದಳಗಳು ಹಲ್ಲುಗಳು ಇರುವಂತಹ ಆ ಚಕ್ರವನ್ನು ಧಾರಣೆ ಮಾಡಿದಂತಹ ಕೈಗಳು ಅದನ್ನು ಹೇಳ್ತಾ ಇದ್ದಾರೆ. ಅಸಹ್ಯ ತೇಜ ಅಂದ್ರೆ ಏನು, ಶತ್ರುನಾಂ ಅಸಹ್ಯಂ ಶೋಡುಂ ಅಸತ್ಯಂ ತೇಜ ಅಂತೇಳಿ. ಶತ್ರುಗಳಿಗೆ ಸಹನ ಮಾಡಲಕ್ಕೆ ಸಾಧ್ಯ, ಅಸಹ್ಯ ತೇಜಸ್ಸು ಅಂದ್ರೆ ಸಹನ ಮಾಡಲಾಗದಂತಹ ತೇಜಸ್ಸು. ಯಾರಿಗೆ ಸಹನ ಮಾಡಲಾಗೋದಿಲ್ಲ, ಶತ್ರುಗಳಿಗೆ. ಅಂದ್ರೆ ಮತ್ತೆ ಮಿಕ್ಕವರಿಗೆ ಸಹನ ಮಾಡಲಕ್ಕೆ ಮಿಕ್ಕವರು ಅದಕ್ಕೆ ಎದುರಾಗಿ ನಿಲ್ಲುವುದಿಲ್ಲ. ಸೊ ಅದರಕ್ಕೆ ಎದುರಿಸಿ ನಿಲ್ಲುವವರು ಶತ್ರುಗಳು. ಎದುರಿಸಿ ನಿಲ್ಲುವ ಶತ್ರುಗಳಿಗೆ ಆ ತೇಜಸ್ಸನ್ನು ಸಹಿಸಲಕ್ಕೂ ಸಾಧ್ಯವಾಗುವುದಿಲ್ಲ. ಅಂತಹ ಮಹಾ ತೇಜಸ್ಸಿನಿಂದ ಕೂಡಿರುವಂತಹ ಆ ಚಕ್ರವನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಶತ್ರುನಾಂ ಅಸಹ್ಯಂ ಶೋಢುಂ, ಶೋಢುಂ ಅಂದ್ರೆ ಸಹನ ಮಾಡಲಿಕ್ಕೆ ಅಸಹ್ಯಂ ಸಾಧ್ಯವಿಲ್ಲದಂತಹ ತೇಜಃ, ತೇಜಸ್ಸು. ಅಸಹ್ಯ ತೇಜ ಅಂದ್ರೆ ಸಹನ ಮಾಡಲಿಕ್ಕೆ ಅಸಹ್ಯವಾದ ತೇಜಸ್ಸು. ಅಂತಹ ತೇಜಸ್ಸು ಉಳ್ಳಂತಹ ಚಕ್ರವನ್ನು ಚಿಂತನೆ ಮಾಡಬೇಕು. ತೇಜಸ್ಸು ಅಂದ್ರೆ ವೀರ್ಯ, ತೇಜಸ್ಸು, ಪರಾಕ್ರಮ ಇವೆಲ್ಲವೂ ಸಮಾನ ಅರ್ಥಕ ಶಬ್ದಗಳು. ಅಂತಹ ಚಕ್ರವನ್ನು ಧಾರಣ ಮಾಡಿದಂತಹ ಭಗವಂತ ತಸ್ಯ ಹರೇ ಕರಾ ಏವ ಸರೋರುಹಾಣಿ ಪದ್ಮಾನಿ ತೇಷು ರಾಜಹಂಸಮೇ ವರ್ತಮಾನಂ, ಅದರಲ್ಲಿ ರಾಜಹಂಸದಂತೆ, ಕರಕಮಲದಲ್ಲಿ ರಾಜಹಂಸದಂತೆ ಇರುವಂತಹ ಶಂಖವನ್ನು ಕೂಡ ಚಿಂತನೆ ಮಾಡಬೇಕು ಅಂತ ಹೇಳಿ, ಇಲ್ಲಿ ಶಂಖ ಚಕ್ರಗಳನ್ನು ಧಾರಣ ಮಾಡಿದ ಎರಡು ಕೈಗಳೆನ್ನುವ ಆ ಕೈಗಳನ್ನು, ಆ ಕೈಗಳ ಆಭರಣಗಳನ್ನು ಇಲ್ಲಿ ವರ್ಣನೆ ಮಾಡಿ ಅದನ್ನು ಚಿಂತನೆ ಮಾಡಬೇಕನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಬಾಹುಂಶ ಮಂದರಗಿರೇ ಪರಿವರ್ತನೇನ ನಿರ್ನಿಕ್ತ ಬಾಹುವಲಯಾನ್ ಅಧಿಲೋಕ ಪಾಲಾನ್ ಸಂಚಿಂತಯೇ ದಶಶತಾರಮಸಹ್ಯ ತೇಜ ಶಂಖಂ ಚ ತತ್ ಕರಸರೋರ್ಹ ರಾಜಹಂಸಂ ಅಂತ ಹೇಳಿ ಅದಾದ ಮೇಲೆ ಇದು 26ನೇ ಪದ್ಯ. ನೆಕ್ಸ್ಟ್ ಪದ್ಯದಲ್ಲಿ ನೆಕ್ಸ್ಟ್ ಎರಡು ಕೈಗಳನ್ನು ವರ್ಣನ ಮಾಡಿ ಹೇಳ್ತಾ ಇದ್ದಾರೆ. ಕೌಮೋದಕೀಂ ಭಗವತೋ ದೈತಾಂ ಸ್ಮರೇತ ದಿಗ್ಧಾಮರ ದಿಗ್ಧ ಅಮರ ದಿಗ್ಧಾಂ ಅರಾತಿ ಭಟ ಶೋಣಿತ ಕದ್ದಮೇನಲ್ಲಿ ದಿಗ್ಧಾಮರ ದಿಗ್ಧಾಮರಾತಿ ಭಟ ಶೋಣಿತ ಕದ್ದಮೇನ ಅನ್ನೋ ಶಬ್ದ ಇದೆ. ದಿಗ್ಧಾಮರಾತಿ ಭಟ ಶೋಭಿತ ಶೋಣಿತ ಕದ್ದಮೇನ ಅಂತ ಹೇಳಿದಾಗ ಅದನ್ನು ಬಿಡಿಸುವುದು ಶಬ್ದಗಳು ದಿಗ್ಧಾಂ ಅರಾತಿ ಭಟ ಶೋಣಿತ ಕದ್ದಮೇನ ಅಂತ ಹೇಳಿ ಬಿಡಿಸಬೇಕು. ಆ ಶಬ್ದಗಳಿಗೆ ಏನರ್ಥ ಅಂತ ನೋಡೋಣ. ಕೌಮೋದಕಿ ಭಗವಂತನ ಗದೆಯ ಹೆಸರು ಕೌಮೋದಕಿ ಅಂತ ಹೇಳಿ, ಈ ಕೌಮೋದಕಿ ಅನ್ನುವ ಗದಾ ಆಭರಣವನ್ನು ಧಾರಣ ಮಾಡಿದಂತ ಭಗವಂತ, ಆ ಭಗವಂತನ ಚಿಂತನೆ ಮಾಡಬೇಕು, ಸ್ಮರೇತ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಅದು ಹೇಗಿದೆ ಅಂದ್ರೆ ದಿಗ್ಧ ದಿಗ್ಧಾಮ್ ಅಂದ್ರೆ ತೊಯ್ದಿದೆ, ಯಾವುದರಲ್ಲಿ ತೊಯ್ದಿದೆ, ಅರಾತಿ ಭಟ ಶೋಣಿತ ಕದ್ದಮೇನ. ರಾತಿ ಅಂದ್ರೆ ಮಿತ್ರನಿಗೆ, ಸ್ನೇಹಿತನಿಗೆ ರಾತಿ ಅಂತ ಕರೀತಾರೆ. ಅರಾತಿ ಅಂದ್ರೆ ಯಾರು ಮಿತ್ರನಲ್ಲವೋ, ಅಮಿತ್ರನಾದವನು, ಶತ್ರುವಾದವನಿಗೆ ಅರಾತಿ ಅಂತ ಕರೀತಾರೆ. ಸೊ ಅರಾತಿ ಅಂದ್ರೆ ಶತ್ರು, ರಿಪು ಅಂದ್ರು ಅರಾತಿ ಅಂದರು, ಶತ್ರು ಅಂದ್ರು ಒಂದೇ ಅರ್ಥ. ಸೊ ಇಲ್ಲಿ ಇಲ್ಲಿ ಅರಾತಿ ಅಂದ್ರೆ ಶತ್ರುಗಳ ಅನ್ನುವ ಭಟ, ಭಟ ಅಂದ್ರೆ ಸೈನ್ಯ ಯೋಧ, ಆ ಶತ್ರು ಯೋಧರಿಗೆ ಅವರ ರಕ್ತದಿಂದ ಶೋಣಿತ ಕದ್ದಮೇನ, ಅವರ ರಕ್ತವೆನ್ನುವ ಕೆಸರಿನಿಂದ ದಿಗ್ಧಾಂ ತೊಯ್ದಿರುವಂತಹದ್ದು, ಅಂದ್ರೆ ಆ ಶತ್ರುಗಳನ್ನು ಸಂಹಾರ ಮಾಡಿದಾಗ ಅವರಿಂದ ಹೊರಹೊಮ್ಮಿದ ರಕ್ತ ಕೆಸರಿನಂತಿದೆ, ಅದರಲ್ಲಿ ತೊಯ್ದಿರುವಂತಹ ಕೌಮೋದಕಿ ಗದೆಯನ್ನು ಚಿಂತನೆ ಮಾಡಬೇಕು. ಏನ್ರಿ ಇಷ್ಟು ಗ್ರೋಸ್ ಆಗಿ ಯಾಕೆ ವರ್ಣನೆ ಮಾಡ್ತಾ ಇದ್ದಾರಂತೆ? ಆ ಗ್ರೋಸ್ನೆಸ್ ಅನ್ನೋದು ನಾವು ಪ್ರಾಕೃತ ದೃಷ್ಟಿ ನೋಡ್ತಾ ಇದ್ದೀವಿ, ನಮಗೆ ಗ್ರೋಸ್ ಅನಿಸುತ್ತೆ. ಭಗವಂತ ಅದೆಲ್ಲವೂ ಸೃಷ್ಟಿ ಮಾಡಿ, ಅವನಿಗೆ ಯಾವುದು ಎಲ್ಲವೂ ಬರುತ್ತೆ, ವಿನಿಮಯ ಅಷ್ಟೇ, ಒಂದು ಜಡ ಪದಾರ್ಥಗಳ ವಿನಿಮಯ ಅವನಿಗೆ ಅಷ್ಟೇ. ಅವನಿಗೆ ಯಾವುದರ ಯಾರ್ಯಾರಿಗೆ ಹಾಗೆ ಎಲ್ಲವೂ ನಡೆಸಬೇಕು ಹಾಗೆ ನಡೆಸ್ತಾನೆ. ಆ ಶತ್ರುಗಳನ್ನು ಸಂಹಾರ ಮಾಡಿದಾಗ, ಅದಕ್ಕೆ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪು ಸಂಹಾರ ಮಾಡಿದಾಗ ಅವನು ಹಾಗೆಲ್ಲ ಮಾಡಿದಲ್ವಾ ಭಗವಂತ ಅಂತ ಹೇಳಿದ್ರೆ, ಅವನಿಗೆ ಎಲ್ಲವೂ ಒಂದು, ಎಲ್ಲ ಪದಾರ್ಥಗಳು ಅವನಿಗೊಂದೇ. ನೋಡುವವರಿಗೆ ಆ ಭಯ ಹುಟ್ಟಿಸಬೇಕು, ಕೆಟ್ಟವರಿಗೆ ಭಯ ಹುಟ್ಟಿಸಬೇಕನ್ನುವ ದೃಷ್ಟಿ ಆ ಕಾರಣದಿಂದ ಹಾಗೆ ಮಾಡ್ತಾನೆ ಭಗವಂತ. ಸಜ್ಜನರನ್ನು ಉದ್ಧಾರ ಮಾಡ್ತಾನೆ, ದುರ್ಜನರಿಗೆ ಅಷ್ಟೊಂದು ಶಿಕ್ಷೆಯನ್ನು ಕೊಡ್ತೀನಿ ಅನ್ನುವ ಒಂದು ಭರವಸೆ ಕೊಡುವುದಕ್ಕಾಗಿ ಭಗವಂತ ಹಾಗೆ ಮಾಡ್ತಾನೆ. ಸೊ ಅದನ್ನು ಹಾಗೆ ಚಿಂತನೆ ಮಾಡಬೇಕು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳುವಂತಹ ವಿಷಯ ಅರಾತಿ ಭಟ ಶೋಣಿತ ಕದ್ದಮೇನ ಅಂತ ಹೇಳಿದಾಗ, ಶತ್ರುಗಳೆನ್ನುವ ಆ ಯೋಧರ ರಕ್ತವೆನ್ನುವ ಕೆಸರಿನಿಂದ ದಿಗ್ಧಾಂ ತೊಯ್ದಿರುವಂತಹ, ಶತ್ರುಗಳ ರಕ್ತ ಎಂಬ ಕೆಸರಿನಿಂದ ತೊಯ್ದಿರುವಂತಹ ಆ ಭಗವತಃ ಭಗವಂತನ ದೈತಾಂ, ದೈತಾಂ ಅನ್ನುವುದು ಪ್ರಿಯವಾದಂತಹ, ಇಷ್ಟವಾದ ಭಗವಂತನಿಗೆ ಎಲ್ಲವೂ ಇಷ್ಟವಾದದ್ದೇ. ಆದರೆ ಈ ಕೌಮೋದಕಿ ಗದವು ಇಷ್ಟವಾಗಿದೆ ಅಲಾಂಗ್ ವಿತ್ ಅದಸ್, ಯಾಕೆ ಆ ಗದೆ ಆಗದೆಯಲ್ಲಿ ಅಭಿಮಾನಿಯಾಗ ದೇವತೆಗಳು, ಆ ದೇವತೆ ಒಳಗೆ ಮತ್ತಿಷ್ಟು ಒಳಗಿದ್ದು ಅವರನ್ನು ಅಭಿಮಾನ ಮಾಡುವಂತಹ ಲಕ್ಷ್ಮೀದೇವಿ ಎಲ್ಲರೂ ಇದ್ದಾರೆ, ಎಲ್ಲರೂ ತನ್ನ ಭಕ್ತರಾಗಿದ್ದಾರೆ, ಅವರೆಲ್ಲರೂ ಭಗವಂತನ ಆಜ್ಞಾನುಸಾರ ದುಷ್ಟ ಶಿಕ್ಷೆ ಮಾಡಲಿಕ್ಕೆ ಕಾದಿದ್ದಾರೆ. ಆ ಕಾರಣದಿಂದ ಅವರೆಲ್ಲರೂ ಭಗವಂತನಿಗೆ ಪ್ರಿಯರು, ಅವರೆಲ್ಲರಿಂದಲೂ ಅಧಿಷ್ಠಿತವಾದಂತಹ ಆ ಗದೆಯು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ. ಹೀಗೆ ಪ್ರಿಯವಾಗಿರುವಂತಹ ಕೌಮೋದಕಿ ಎನ್ನುವ ಗದೆಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭಗವಂತ ಏನು ಮಾಡಿದ್ದಾನೆ, ಮಾಲಾ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಆ ಮಾಲೆ ಹೇಗಿದೆ ಅಂತ ಹೇಳಿದ್ರೆ, ಮಧು ವ್ರತ ವರೂಥ ಗಿರೋಪ ಗುಷ್ಟಾಂ ಅಂತ ಹೇಳಿ. ಇಲ್ಲಿ ಮಧುವ್ರತಗಳು, ಮಧು ಅಂದ್ರೆ ಜೇನುತುಪ್ಪ, ವ್ರತ ಮಧುವ್ರತ ಜೇನುತುಪ್ಪವನ್ನು ಧಾರಣೆ ಮಾಡುವಂತಹದ್ದು, ವ್ರತ ವೃತ ಅದನ್ನು ಸ್ವೀಕಾರ ಮಾಡುವುದು ಯಾವುದು, ದುಂಬಿಗಳು, ದುಂಬಿಗಳಿಗೆ ಮಧುವ್ರತಗಳು ಅಂತ ಕರೀತಾರೆ. ಮಧುವ್ರತ ಅಂದ್ರೆ ದುಂಬಿಗಳು, ಹನಿಬೀಸ್. ಸೊ ಆ ಮಧುವ್ರತಗಳ ವರೂಥ ಅಂದ್ರೆ ಸಮೂಹಗಳ, ಗಿರ ಅಂದ್ರೆ ಶಬ್ದದಿಂದ, ಉಪಘುಷ್ಟ ಆ ಧ್ವನಿತವಾಗಿದೆ. ಉಪಘುಷ್ಟ ಅಂತ ಹೇಳಿದ್ರೆ ಅಂದ್ರೆ ಭಗವಂತ ಆ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಆ ಮಾಲೆಯಲ್ಲಿರುವ ಪುಷ್ಪಗಳು ಬಹಳ ಫ್ರೆಶ್ ಆಗಿದೆ, ಆ ಫ್ರೆಶ್ ಆಗಿರುವಂತಹ ಪುಷ್ಪಗಳಲ್ಲಿ ದುಂಬಿಗಳು ಬಂದು ಶಬ್ದ ಮಾಡ್ತಾ ಇದೆ. ಆ ದುಂಬಿಗಳ ಶಬ್ದ ಮಾಡುವ ಶಬ್ದದಿಂದ ಶಬ್ದಿತವಾದಂತಹ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಏನ್ರಿ ಹಾಗೆ ಹಾರ ಮಾಡಿಕೊಂಡಿದ್ದ ಅದೆಲ್ಲ ದುಂಬಿಗಳೆಲ್ಲ ಬರ್ತಾ ಇತ್ತ ಅಂದ್ರೆ, ನಾವು ಭಗವಂತನ ಚಿಂತನೆ ಮಾಡುವಾಗ ಆ ದುಂಬಿಗಳು ಅವು ಎಲ್ಲವೂ ಕೂಡ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿರುವಂತಹದ್ದು. ಯಾವುದೋ ಇಲ್ಲಿ ಲೋಕದಲ್ಲಿ ನಾವು ನೋಡುವಂತಹ ದುಂಬಿಗಳು, ಕಚ್ಚಲಕ್ಕೆ ಬಂದಂತಹ ದುಂಬಿಗಳು ಹಾಗೆಲ್ಲ ಅವು. ಅವೆಲ್ಲ ಭಗವಂತನ ಸೇವೆ ಮಾಡಲಿಕ್ಕೆ ಲಕ್ಷ್ಮೀದೇವಿಯೇ ಆ ರೂಪಗಳನ್ನು ತಗೊಂಡು ಬರುವಂತಹ ಅವಳಾಗಿದ್ದಾಳೆ, ದೇವತೆಗಳ ಆ ರೂಪಗಳನ್ನು ತಗೊಂಡು ಬರುವಂತಹವರಾಗಿದ್ದಾರೆ. ಹೀಗೆ ಆ ಭಗವಂತನ ಪುಷ್ಪ ಧಾರಣೆ ಮಾಡಿದ ಮಾಲದಲ್ಲಿರುವ ಪುಷ್ಪಗಳನ್ನು ಆಘ್ರಾಣಿಸಬೇಕು, ಸ್ವೀಕಾರ ಮಾಡಬೇಕು, ಅದರಲ್ಲಿರುವ ಮಧುವನ್ನು ಸ್ವೀಕಾರ ಮಾಡಬೇಕೆಂಬಂತೆ ಆ ದುಂಬಿಗಳಂತೆ ದುಂಬಿಗಳು ಬರ್ತಾ ಇದೆ. ಆ ದುಂಬಿಗಳಿಂದ ಶಬ್ದಿತವಾಗಿದೆ, ಧ್ವನಿತವಾಗಿದೆ ಅಂತಹ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಅಂಥೇಳಿ ಒಂದು ಚಿಂತನೆ. ಅದಕ್ಕೆ ಇನ್ನು ಬೇರೆ ಬೇರೆ ಅರ್ಥಗಳಿಂದ ಅಲ್ಲಿ ಚಿಂತನೆ ಮಾಡಿ ಹೇಳ್ತಾರೆ. ಇನ್ನೊಂದೇನಂತ ಹೇಳಿದರೆ, ಹೇಳ್ತಾ ಇದ್ದಾರೆ ಕಥಂ ಭೂತಾಂ ಮಾಲಾ ಮಧುವ್ರತಾನ ಅಂತ ಹೇಳಿದರೆ, ಮಧು ದುಂಬಿಗಳು, ದುಂಬಿಗಳು ಅಂತ ಹೇಳಿದರೆ ಅದಕ್ಕೆ ಮುಂಚೆ ಆಕ್ಚುಲ್ ಆಗಿ ಇನ್ನೊಂದು ಕೂಡ ಆ ಕೌಮುದಿ ಘಟನೆ ಹೇಳುವಾಗ ಕೂಡ ಅಲ್ಲಿ ಭಗವತೋದಯತಾಂ ದಿಗ್ಧಾಮ ಅರಾತಿ ಭಟಶೋನಿತ ಕದ್ದಮೇನ ಅಂತ ಹೇಳಿದಾಗ, ಆ ಶತ್ರುಗಳಂತ ಹೇಳಿದಾಗ ದುಷ್ಟರಾದ ರಾಕ್ಷಸರನ್ನ ಸಂಹಾರದಿಂದ ಅದು ಗದೆ ಹಾಗೆ ತೊಯ್ದಿದಂತ ಹೇಳಿದಾಗ, ಮತ್ತೆ ಭಕ್ತರ ಸಮಾಚಾರವು ಇಲ್ಲಿ ಬರಬೇಕಲ್ಲವಾ ಅಂತ ಹೇಳಿದ್ರೆ, ಆ ಮಾಲೆಯಲ್ಲಿ ಭಕ್ತರ ಸಮಾಚಾರ ಬರ್ತಾ ಇದೆ. ಅವರು ಮಧುವ್ರತರು ಅಂದ್ರೆ ಹೇಗೆ ಆದರೆ ಮಧುವನ್ನು ಸ್ವೀಕಾರ ಅಂದ್ರೆ ಭಗವಂತನೆನ್ನುವ ಮಧುವನ್ನು ಸ್ವೀಕಾರ ಮಾಡುವವರು ಮಧುವ್ರತರು. ಅವರು ಯಾರಂದ್ರೆ ಭಕ್ತರು. ಆ ಮಧುವ್ರತಾನಾಂ ಅಂದ್ರೆ ನಿತ್ಯ ಸುಖಾನಾಂ ಭಕ್ತಾನಾಂ, ಭಗವಂತ ನಿತ್ಯ ಸುಖ ಇರುವಂತಹ ಅವರು ಮುಕ್ತರ ಯಾರಿದ್ದಾರೆ ಅವರೆಲ್ಲರೂ ಭಕ್ತರಾದವರು ಆ ಮಧುವ್ರತರಾಗಿದ್ದಾರೆ. ಅವರು ಭೃಂಗಾಕಾರ ಭೃಂಗಾಕಾರವನ್ನು ಅಂದ್ರೆ ಈ ವಿಧವಾಗಿ ದುಂಬಿಗಳಂತೆ ಬರ್ತಾ ಇದ್ದಾರೆ. ಮುಕ್ತ ಭಕ್ತರು ದುಂಬಿಗಳ ಆಕಾರವನ್ನು ತಗೊಂಡು ಬರ್ತಾ ಇದ್ದಾರೆ. ಅಂತಹ ಭಕ್ತರೇನು ಅವರೇನು ಮಾಡ್ತಾ ಇದ್ದಾರೆ, ಅವರು ಭಕ್ತರು ನಿತ್ಯ ಮುಕ್ತರಾಗಿ ಮುಕ್ತರಾಗಿರುವಂತಹ ಅವರು ಅಂತ ನಿತ್ಯ ಸುಖ ಅಂದ್ರೆ ಮುಕ್ತಿ ಸುಖ ಇರುವಂತಹ ಭಕ್ತರು ಅವರು ಹಾಗೆ ದುಂಬಿಗಳಾಕಾರ ತಗೊಂಡು ಶಬ್ದ ಮಾಡಿದಾಗ ಅವರು ಭಗವಂತನ ಗುಣಗಾನವನ್ನು ವೇದ ಧ್ವನಿಯಿಂದ ಮಾಡ್ತಾ ಇದ್ದಾರೆ. ಅವರು ಶಬ್ದ ಅವರು ಮಾಡುವ ಶಬ್ದಗಳು ಏನೋ ಸಾಧಾರಣ ದುಂಬಿಗಳ ಶಬ್ದದಂತೆ ಇಲ್ಲ, ಅದರಿಂದ ಶಬ್ದಿತವಾದ ಧ್ವನಿತವಾಗಿದೆ ಅಂದ್ರೆ ಅದು ವೇದ ಧ್ವನಿಯನ್ನೇ ಮಾಡ್ತಾ ಇದ್ದಾರೆ ಅವರು. ಅಂತಹ ವೇದಧ್ವನಿಯಿಂದ ಧ್ವನಿತವಾಗಿರುವಂತಹ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ತನ್ನ ಭಕ್ತರನ್ನುವ ದುಂಬಿಗಳು ಮಾಡುವ ವೇದಧ್ವನಿಯಿಂದಲೇ ಧ್ವನಿತವಾಗಿರುವಂತಹ ಮಾಲೆಯನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಅಂತೇಳಿ ಈ ವಿಧವಾಗಿ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡುವ ಭಗವಂತನ ಕಾರ್ಯಗಳನ್ನು ಕೂಡ ನಮಗೆ ತೋರಿಸಿಕೊಡುವಂತಹದ್ದಾಗಿದೆ. ಹೀಗೆ ಭಗವಂತನ ಚಿಂತೆಯನ್ನು ಮಾಡಬೇಕು. ಇನ್ನೂ ಕೂಡ ಆ ಭಗವಂತ ಕಂಠವನ್ನು ವರ್ಣನೆ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ, ಚೈತ್ಯಸ್ಯ ತತ್ವ ಮಮನಂ ಮಣಿಮಸ್ಯ ಕಂಠೆ ಅಸ್ಯ ಮಣಿಂ ಕಂಠೆ, ಕಂಠದಲ್ಲಿ ಅಸ್ಯ ಮಣಿಂ ಈ ಅಸ್ಯ ಕಂಠೆ ಅಸ್ಯ ಈ ಭಗವಂತನ ಕಂಠೆ ಕಂಠದಲ್ಲಿ ಮಣಿಂ ಮಣಿಯನ್ನು ಚಿಂತನೆ ಮಾಡಬೇಕು. ಅದು ಹೇಗಿದೆ ಅಂದ್ರೆ ಚೈತ್ಯಸ್ಯ ತತ್ವ ಅಮಲಂ, ಅಮಲಂ ಅಂದರೆ ಶುದ್ಧವಾಗಿರುವಂತಹದ್ದು, ನಿರ್ದುಷ್ಟವಾಗಿರುವಂತ ಮಲಂ ದೋಷ ನಿರ್ದುಷ್ಟವಾಗಿದೆ ಅಂತ ಹೇಳಿ. ಮತ್ತೆ ಈ ಅಮಲ ಶಬ್ದ ಯಥಾಯೋಗ್ಯವಾಗಿ ಎಲ್ಲ ಕಡೆ ಭಗವಂತ ಸರ್ವಥಾ ಎಲ್ಲರಿಗಿಂತಲೂ ಅತ್ಯುತ್ತಮವಾದ ಅಮಲತ್ವ ಉಳ್ಳವನು ಭಗವಂತ, ಅವನಿಗಿಂತ ಸ್ವಲ್ಪ ಸ್ವಲ್ಪ ಕಮ್ಮಿಯಲ್ಲಿ ಇರುವಂತಹ ಅಮಲತ್ವ ಎಲ್ಲರಿಗೂ ಅನ್ವಯವಾಗುತ್ತೆ. ಅಮಲತ್ವ ಅಂದ್ರೆ ನಿರ್ದುಷ್ಟತ್ವ ಯಥಾಯೋಗ್ಯವಾಗಿ ಎಲ್ಲರಲ್ಲಿ ಕೂಡ ನಾವು ಚಿಂತನೆ ಮಾಡಬೇಕು. ಅದು ಚೈತ್ಯಸ್ಯ, ಚೈತ್ಯ ಅಂದ್ರೆ ಚಿತ್ತದ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರು. ಚೈತ್ಯ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮನಿಗೆ ಅನ್ವಯವಾಗುತ್ತೆ. ಅದು ಹೇಗೆ ಅನ್ನೋದಕ್ಕೆ ಅದಕ್ಕೂ ಒಂದು ಪ್ರಮಾಣವನ್ನು ಕೊಡ್ತಾರೆ, ಮುಂಚೆ ನೋಡೋಣ. ಸೊ ಇಂತಹ ಚೈತ್ಯ ಚತುರ್ಮುಖ ಬ್ರಹ್ಮ ದೇವರ ತತ್ವ ಸ್ವರೂಪವಾಗಿರುವಂತಹ ಮಣಿ, ಮಣಿ ಯಾವುದು ಕೌಸ್ತುಭ ಮಣಿ ಅಂದ್ರೆ ಬ್ರಹ್ಮದೇವರ ಸ್ವರೂಪವೇ. ಯಾಕಂದ್ರೆ ಬ್ರಹ್ಮದೇವರ ಅಭಿಮಾನಿ, ಆ ಕಾರಣದಿಂದ ಅವರು ಆ ಮಣಿಯಲ್ಲಿ ನೆಲೆಸಿದ್ದಾರೆ. ಸೊ ಅದಕ್ಕೆ ಅವರ ಸ್ವರೂಪಭೂತವಾಗಿದೆ ಅಂತ ಅಂತಹ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದ್ದಾನೆ ಕಂಠದಲ್ಲಿ ಭಗವಂತ. ಸೊ ಭಗವಂತನಿಗೆ ಇಂತಹ ವರ್ಣನ ಕಂಠನ ವರ್ಣನ ಮಾಡುವಾಗ ಚೈತ್ಯ ಶಬ್ದವನ್ನು ಹೇಳುವಾಗ ಅದಕ್ಕೆ ಆಚಾರ್ಯರು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮ ಚಿತ್ತಾಭಿಮಾನೇನ ಚೈತ್ಯಸ್ತನ್ ತನ್ ನಿಯಮಾಧರಿಹಿ ಸಚ ಬ್ರಹ್ಮ ಹರೇ ಕಂಠೆ ಕೌಸ್ತುಭತ್ವೇನ ಭಾಸತೆ ಇತಿ ಭಾಗವತದಂತೆ. ಭಾಗವತದಲ್ಲಿ ಅದೇ ಅರ್ಥವನ್ನು ಹೇಳುವಂತಹ ಶಬ್ದ ಅಲ್ಲಿ ಬ್ರಹ್ಮವನ್ನು ಚೈತ್ಯ ಅಂತ ಅವರು ವರ್ಣನ ಮಾಡಿ, ಆ ಬ್ರಹ್ಮ ಚಿತ್ತ ಅಭಿಮಾನೇನ ಚೈತ್ಯ, ಬ್ರಹ್ಮನಿಗೆ ಚಿತ್ತಾಭಿಮಾನಿ ಆದ್ದರಿಂದ ಚೈತ್ಯ ಅನ್ನುವ ಶಬ್ದ. ಆ ಚೈತ್ಯ ಅನ್ನುವ ಶಬ್ದದಿಂದ ವಾಚ್ಯನಾದ ಆ ಚತುರ್ಮುಖ ಬ್ರಹ್ಮದೇವರಿಗೆ ನಿಯಮನ ಮಾಡ್ತಾರಾದಕ್ಕಂತ ಭಗವಂತನಿಗೂ ಚೈತ್ಯ ಅನ್ನೋ ಶಬ್ದ. ಸೊ ಚೈತ್ಯ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನಿಗೂ ಅನ್ವಯವಾಗತ್ತೆ, ಚತುರ್ಮುಖ ಬ್ರಹ್ಮನನ್ನು ನಿಯಮನ ಮಾಡುವಂತಹ ಹರಿಗೂ ಅನ್ವಯವಾಗತ್ತೆ. ಇಲ್ಲಿ ಯಾರಿಗೆ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಅನ್ವಯ ಮಾಡುತ್ತೆ ಅಂತ ನಾವು ತಗೊಂಡ್ರೆ ಚೈತ್ಯಸ್ಯ ಚಿತ್ತತ್ವಂ ಅಂತೇಳಿ ಚತುರ್ಮುಖ ಬ್ರಹ್ಮದೇವರ ತತ್ವವಾಗಿದೆ, ಸ್ವರೂಪವಾಗಿದೆ ಈ ಮಣಿ ಅಂತ ತಗೋಬಹುದು. ಇಲ್ಲ ಚೈತ್ಯಸ್ಯ ಕಂಠೆ ಅಂತ ತಗೊಂಡ್ರೆ ಚೈತ್ಯ ಅಂತ ಕರೆಯಲ್ಪಡುವ ಭಗವಂತನ ಕಂಠದಲ್ಲಿ, ಸೊ ಚೈತ್ಯ ಅನ್ನುವ ಶಬ್ದ ಚತುರ್ಮುಖ ಬ್ರಹ್ಮನಿಗೂ ಅನ್ವಯ ಮಾಡಬಹುದು ಪರಮಾತ್ಮನಿಗೂ. ಇಲ್ಲ ಅದು ತಂತ್ರನ್ಯಾಯದಿಂದ ತಗೊಂಡು ಎರಡು ಸಾರಿ ಚೈತ್ಯ ಅಂತ ಅಂದ್ರೆ ಒಂದು ಸಾರಿ ಶಬ್ದ ಇದೆ ಅದನ್ನು ಪುನರಾವೃತ್ತಿ ಮಾಡಿಕೊಂಡರೆ ಚೈತ್ಯ ಶಬ್ದ ವಾಕ್ಯನಾದ ಚತುರ್ಮುಖ ಬ್ರಹ್ಮದೇವರ ಸ್ವರೂಪವಾದಂತಹ ಆ ಮಣಿಗೆ ಮಣಿಯನ್ನು ಧಾರಣೆ ಮಾಡಿರುವಂತಹ ಈ ಚೈತ್ಯ ನಾಮಕನಾದ ಭಗವಂತನ ಕಂಠದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಚೈತ್ಯ ನಾಮಕನಾದ ಭಗವಂತನ ಕಂಠದಲ್ಲಿ, ಈ ಭಗವಂತನ ಕಂಠದಲ್ಲಿ ಚೈತ್ಯ ನಾಮಕನಾದ ಚತುರ್ಮುಖ ಬ್ರಹ್ಮದೇವರ ಸ್ವರೂಪಭೂತವಾದಂತಹ ಅಮಲಮಣಿ ಇದೆ. ಈ ಅಮಲಂ ಅನ್ನೋದು ಭಗವಂತನಿಗೂ ಚತುರ್ಮುಖ ಬ್ರಹ್ಮದೇವರಿಗೂ ಮಣಿಗೂ ಕೌಸ್ತುಭಮಣಿಗೂ ಪರಮಾತ್ಮನಿಗೂ ಎಲ್ಲರಿಗೂ ಯಥಾಯೋಗ್ಯವಾಗಿ ಅನ್ವಯ ಮಾಡಿಕೊಂಡ್ರೆ ಅಮಲಂ ಅನ್ನೋದು ಎಲ್ಲದಕ್ಕೂ ಹಾಕೊಳ್ರಿ. ಆವಾಗ ಅಮಲನಾದಂತಹ ಆ ಚೈತ್ಯ ನಾಮಕನಾದ ಭಗವಂತನ ಕಂಠದಲ್ಲಿ ಅಮಲವಾದಂತಹ ಚತುರ್ಮುಖ ಬ್ರಹ್ಮ ಚೈತ್ಯ ನಾಮಕ ಚತುರ್ಮುಖ ಬ್ರಹ್ಮದೇವರ ಅಮಲ ತತ್ವ ಸ್ವರೂಪವಾಗಿರುವಂತಹ ಅಮಲವಾದ ಮಣಿಯನ್ನು ಧಾರಣೆ ಮಾಡಿ ಅದರ ಕಂಠವನ್ನು ನಾವು ಸ್ಮರಣೆ ಮಾಡಬೇಕು ಅಂತೇಳಿ, ಅಂತಹ ಕಂಠವನ್ನು ಸ್ಮರಣೆ ಮಾಡಬೇಕಂತಲೂ ನಾವಿಲ್ಲಿ ಚಿಂತನೆ ಮಾಡಬೇಕಂತೇಳಿ, ಹೀಗೆ ನಾನಾ ರೀತಿಯಲ್ಲಿ ಈ ಶಬ್ದಗಳು ನಮಗೆ ವಿವಿಧವಾದ ಅರ್ಥಗಳನ್ನು ಒಳಗೊಂಡಿರುವಂತಹ ಶಬ್ದಗಳಾಗಿದೆ. ಸೊ ಈ ಎರಡು ಶ್ಲೋಕಗಳನ್ನು ನಾವು ಮತ್ತೊಂದು ಸಾರಿ ಓದಿ ಬಿಡೋಣ. ಬಾಹುಂಶ್ಚ ಮಂದರಗಿರೇ ಪರಿವರ್ತನೇನ ನಿನ್ನಿಕ್ತ ಬಾಹು ವಲಯಾನ್ ಅಧಿಲೋಕಪಾಲಾನ್ ಸಂಚಿಂತಯೇ ದಶತಾರಮಸಹ್ಯ ತೇಜ ಶಂಖಂ ಚ ತತ್ಕರ ಸರೋರುಹ ರಾಜಹಂಸಂ ಕೌಮೋದಕಿ ಭಗವತೋ ದೈತಾಂ ಸ್ಮರೇತ ದಿಗ್ಧಾಂ ಅರಾತಿ ಭಟಶೋಣಿತ ಕದ್ದಮೇನ ಮಾಲಾಂ ಮಧುವ್ರತವರೂಥ ಗಿರೋಪಘುಷ್ಟಾಂ ಚೈತ್ಯಸ್ಯ ತತ್ವಮಲಂ ಮಣಿಮಶ್ಯ ಕಂಠೇ ಅಂತ ಹೇಳಿ ಇಲ್ಲಿಗೆ ಕಂಠದವರೆಗೂ ನಮಗೆ ವರ್ಣನೆಯನ್ನು ಮಾಡಿ ಆಯಿತು. ಸೊ ಪಾದಗಳಿಂದ ವರ್ಣನೆ ಮಾಡಿಕೊಳ್ತಾ ಬರ್ತಾ ಇದ್ದಾರೆ. ಭಗವಂತನ ಎಲ್ಲ ರೂಪವನ್ನು ಏಕಕಾಲದಲ್ಲಿ ಸ್ಮರಣ ಮಾಡುವ ಅಖಂಡ ಸ್ವರೂಪವನ್ನು ಅಖಂಡ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಶಕ್ತರಾಗದೇ ಇರುವವರು ಭಗವಂತನ ಒಂದೊಂದು ಅವಯವವನ್ನು ಕೂಡ ಒಂದೊಂದು ಸಮಯದಲ್ಲಿ ಆ ವಿಧವಾಗಿ ಚಿಂತನೆಯನ್ನು ಮಾಡ್ತಾ ಪಾದಗಳಿಂದ ಭಗವಂತನ ಮೇಲೆ ಮೇಲೆ ಮೇಲಕ್ಕೆ ವರ್ಣನೆ ಮಾಡ್ತಾ ಮೇಲೆ ಮೇಲಿನ ಅವಯವಗಳನ್ನು ಚಿಂತನೆ ಮಾಡ್ತಾ ಆ ಅಂಗಗಳನ್ನು ಪರಮಾತ್ಮನ ಅಂಗ ಅಂಗಗಳನ್ನು ನಾವು ಹೀಗೆ ಚಿಂತನೆ ಮಾಡಬೇಕನ್ನುವುದನ್ನು ಒಂದು ಸುಲಭವಾದ ಮಾರ್ಗವನ್ನು ಈ ಭಾವನೆಗಳನ್ನೆಲ್ಲ ಕೊಡ್ತಾ ಇರುವಾಗ ಆ ಧ್ಯಾನ ಮಾಡುವಾಗ ಈ ಥಾಟ್ಸ್ ನಮಗೆ ಬರುತ್ತೆ. ಅಂತಹ ಸರ್ವೋತ್ಕೃಷ್ಟನಾದ ಭಗವಂತನ ಅಂಗಗಳ ವರ್ಣನೆಯನ್ನು ಮಾಡುವಾಗ ಆ ಅಂಗಗಳ ವರ್ಣನ ಮೂಲಕವಾಗಿ ನಮ್ಮ ಧ್ಯಾನಕ್ಕೂ ಅದು ಅನುಕೂಲವಾಗತ್ತೆ ಅನ್ನುವ ಕಾರಣದಿಂದ ಹೀಗೆ ಸುಂದರವಾದ ರೀತಿಯಲ್ಲಿ ಭಾಗವತದಲ್ಲಿ ನಿರೂಪಣೆ ಮಾಡಿದ್ದಾರೆ. ನಾವು ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ಇದನ್ನು ನಾವು ಮತ್ತು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವ ಅನುಸು ಸ್ವಭಾವಾತ್ ಕರೋಮಿ ಇತ್ಯಸ್ಯ ಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರದಾಯ. ಶಿಕ್ಷಣಾರ್ಪಣಮಸ್ತು.